ృందావనగతం వందే బ్రహ్మరుద్రేంద్రవందితాంతశయ్యాయ పూర్ణజ్ఞానసే తుంగవత్సరంగాయత్తాయే నమ గురుమగుణజ్ఞం సద్గుణైకాసం శమదమపరినిష్టం సద్వనిష్టం వరిష్టం సకలదునచిత్తం నిత్యనిర్ధోతకర్తం అయం సపదనిష్టం మాం భజన్ ప్రపన్నా పూజ్యాయ రాఘవేంద్రాయ సత్యధర్మరతాయ భజతాం సర్వదుఃఖాయ నమతాం కామధేనవే నీలాకరాక్షితానంత లీలాగోపాలపాలితా విద్యాపయోనిధీన్ వందే బ్రహ్మ విద్యా గురు మమ బ్రహ్మచర్య హరిద్రీషు విద్యాబాలచారిణ ఇష్టదానం కష్టహర్తృన్న విద్యామాన్యాన్ మునీన్ నమ వాజరాజపద్వంద్వ వారిజాసప్తమానసాన్ విశ్వప్రియగూన్ వందే మండోహం దేవి శుద్ధయే సత్యం సత్యం పునఃసత్యం విష్ణుతీర్థప్రసాద సర్వే కామాభవంతే వాచవతో బింబసన్నిధ చింతమణి సుభక్తానాం కృక్షం కామరం స్వామినమిత్వాం రసు ప్రేమతీర్థం వందే కేశ్వరం శ్రీగురుభ్యో నమ హరి ఓం. ನಂತರ ಕಶ್ಯಪರ ಇನ್ನೊಂದು ಸಂತತಿಯ ವಿಶೇಷವಾಗಿ ವಿವರಣೆಯನ್ನು ಮಾಡುತ್ತಾ ಇದ್ದಾರೆ. ನಿನ್ನೆ ಧನು ಎಂಬ ದಕ್ಷ ಕನ್ಯೆಯಲ್ಲಿ ಕಶ್ಯಪರಿಗೆ 100 ಮಕ್ಕಳು ಹುಟ್ಟಿದರು ಅಂತ ಅವರ ಹೆಸರನ್ನೆಲ್ಲ ನೋಡಿದೆವು ನಾವು. ನಂತರ ಸ್ವರ್ಭಾನುವಿಗೆ ಪ್ರಭಾ ಎಂಬ ಮಗಳು, ನಂತರ ಕುಲೋಮನಿಗೆ ಉಪದಾನವಿ, ಹಯಶಿರ, ಶಚಿ ಅಂತ 3 ಕನ್ಯೆಯರು, ಶರ್ಮಿಷ್ಠ ವೃಷಪರ್ವನ ಮಗಳು ಅಂತ ಇಷ್ಟನ್ನು ತಿಳಿಸಿಕೊಡುತ್ತಾ, ಶರ್ಮಿಷ್ಠ ವಾಕ್ಷಪರ್ವಣಿ, ಶಚಿ ಇಂದ್ರದೇವರ ಪತ್ನಿಯಾಗಿ. ನಂತರ ಹೇಳುತ್ತಾರೆ ವೈಶ್ವಾನರ ಎಂಬ ದಾನದ, ನೋಡಿ ಹೆಸರು ಕೂಡ ಇದೆ ವೈಶ್ವಾನರ. ಒಂದು ವೇಳೆ ವೈಶ್ವಾನರ ಪ್ರಿಯತಾನ ಅಂದ್ರೆ ಅವನು ತಗೊಂಡೋಗ್ಬಿಡ್ತಾನೆ. ಆದ್ರಿಂದ ಮಹಾಲಕ್ಷ್ಮಿ ಸಮೇತ ವೈಶ್ವಾನರ ಮೂರ್ತಿ, ಅದಕ್ಕೆ ಅರಣ್ಯಕಾಚಾರ್ಯರು ಭೋಜನ ಪ್ರಕರಣದಲ್ಲಿ ಮಹಾಲಕ್ಷ್ಮಿ ಸಮೇತ ವೈಶ್ವಾನರ ಪ್ರಿಯತಾಂ ಅಂತ ಹೇಳಬೇಕು, ಬರೀ ವೈಶ್ವಾನರ ಅಂದ್ರೆ ಇವನಿದ್ದಾನೆ ಅಂತ ಹೇಳ್ತಾರೆ. ವೈಶ್ವಾನರೆಂಬ ದಾನವ ಆತನಿಗೆ ಪುಲೋಮ ಮತ್ತು ಕಾಳಿಕಾ ಅಂತ 2 ಹೆಣ್ಣು ಮಕ್ಕಳು ಬರ್ತಾ ಇದ್ದಾರೆ. ಅವರಿಬ್ಬರು ಕೂಡ ಮರೀಚಿಯ ಮಗನಾಗಿರತಕ್ಕಂತಹ ಕಶ್ಯಪರನ್ನ ಮದುವೆ ಆಗ್ತಾ ಇದ್ದಾರೆ. ಅವರಿಬ್ಬರು ಕೂಡ ವಿಶೇಷ ಮಕ್ಕಳನ್ನ ಪಡೆತಾ ಇದ್ದಾರೆ. ಇನ್ನ ಎಷ್ಟು ಜನ ಮಕ್ಕಳನ್ನು ಪಡೆದದ್ದು ಅಂದರೆ ಈ ದಾನವೀಯರು ಇಬ್ಬರು, ಆ ಇಬ್ಬರು ಕೂಡ ಪುಲೋಮ ಕಾಳಿಕಾ ಅಂತ, ಅವರಲ್ಲಿ 60,000 ಜನ ಮಕ್ಕಳು ಪಡೆದಿದ್ದಾರೆ ಮತ್ತು 1400 ಮಕ್ಕಳು ಆಗ್ತಾ ಇದ್ದಾರೆ. 1-2 ಸಂತತಿ ಒಮ್ಮೊಮ್ಮೆ 1,000 ಜನ ಪಡೀತಾ ಇದ್ದಾರೆ. ಇವರೆಲ್ಲರೂ ಕೂಡ ಅವರೊಂದು ಪುರ ಇದೆ ಹಿರಣ್ಯಪುರ ಅಂತ, ಅಲ್ಲಿ ವಾಸ ಮಾಡಿಕೊಂಡಿದ್ದರಂತೆ. ನಂತರ ಧನುಪುತ್ರರಾಗಿರ್ತಕ್ಕಂಥ ಪೌಲೋಮರು, ಪುಲೋಮನ ಮಕ್ಕಳೆಲ್ಲ ಪೌಲೋಮರು, ಕಾಳಕೇಯರು, ಇವರೆಲ್ಲರೂ ಕೂಡ ಬ್ರಹ್ಮವರದಿಂದ ಅವಧರಾಗಿದ್ದರೆ ಹೇಳ್ತಾ ಇದ್ದಾರೆ. ಇನ್ಯಾವ ದೇವತೆಗಳಿಂದಲೂ ಕೂಡ ಇವರಿಗೆ ವಧೆ ಇಲ್ಲ ಅಂತ ಇತ್ತು. ಅದಕ್ಕೆ ಅರ್ಜುನ ಸಂಹಾರ ಮಾಡಿದ. ದೇವತೆಗಳಿಂದ ನಿಮಗೆ ವಧೆ ಇಲ್ಲ ಅಂದ್ರೆ ಮಾನವರಿಂದ ಉಂಟು ಅಂತಾಯಿತು. ಅದಕ್ಕೆ ಮಾನವನಾಗಿ ಬಂದ ಅರ್ಜುನ ಸಂಹಾರ ಮಾಡಿದ ಆ ಕಾಲಕೇಯರು ಮೊದಲಾದವರನ್ನ ಹೇಳ್ತಾ ಇದ್ದಾರೆ. ನಂತರ ಪ್ರಭಾ ಎಂಬವಳಿಗೆ ನಹುಷ ಎಂಬ ಮಗ ಬರ್ತಾ ಇದ್ದಾನೆ. ಈ ನಹುಷ ಬೇರೆ, ಆ ನಹುಷ ಬೇರೆ, ತುಂಬಾ ಹೆಸರುಗಳೆಲ್ಲ ಒಂದೇ ತರ ಬರ್ತಾ ಇರುತ್ತೆ. ಇನ್ನ ಶಚಿದೇವಿಯ ಮಗ ಸಂಜಯ ಅಂತ, ಶರ್ಮಿಷ್ಠ ಪೂರ್ವನ್ನ ಪಡೆಯುತ್ತಾ ಇದ್ದಾಳೆ, ಉಪದಾನವಿ ದುಷ್ಯಂತನಿಗೆ ಜನ್ಮ ಕೊಡ್ತಾ ಇದ್ದಾಳೆ. ನಂತರ ವಿಪ್ರಶಿಸ್ತಿಯಿಂದ ಸಿಂಹಿಕೆಯಲ್ಲಿ ಮಹಾಭೀಕರರಾದಂತಹ ದಾನವರು ಬರ್ತಾ ಇದ್ದಾರೆ, ಅವರೆಲ್ಲ ಐಹಿಕೇಯರು ಅಂತ ಅವರಿಗೆ ಹೆಸರು ಬಂದರು. ನಂತರ ಮುಂದೆ ಯಾರು ಹದಿಮೂರು ಜನ ದಾನವರು ಬರ್ತಾ ಇದ್ದಾರೆ ಸೈನಿಕೇಯರು, ಯಾರು ಅಂದ್ರೆ ವ್ಯಂಶ ಶಲ್ಯ ವ್ಯಂಶಃ ಶಲ್ಯಶ್ಚ ಬಲಿನೌ ನಭಶ್ಚೈವ ಮಹಾಬಲ ಮಹಾಬಲನಾದಂತಹ ನಭ ವಾತಾಪಿ ನಮುಚ ಇಲ್ವಲ ಖದ್ರಮ ಆಂಜಿಕ ನರಕ ಕಾಳನಾಭ ಶುಕ್ರ ಕೋತರಣ ವಜ್ರನಾಭ ಅಂತ ಹದಿಮೂರು ಜನ ಸೈನಿಕೇಯರು. ಮಧ್ಯೆ ಮಧ್ಯೆ ನೆನಪು ಮಾಡುತ್ತೇನೆ, ಇದು ಅವರ ಹೆಸರು, ಅವರೊಳಗಿರುವ ಆಯಾ ಬಿಂಬನ ಹೆಸರು. ಈ ಒಂದು ಕನೆಕ್ಷನ್ ಇಲ್ಲದಿದ್ದರೆ ಏನು ಪುರಾಣ ಕೇಳಿದ್ರು ಅಷ್ಟೇ ಫಲ ಬರುತ್ತೆ. ನಂತರ ಅದರಲ್ಲಿ ವಿಶೇಷವಾಗಿ ಸೂರ್ಯಚಂದ್ರರಿಗೆ ಸೂರ್ಯಚಂದ್ರ ವಿಮರ್ದನ ರಾಹು ಜ್ಯೇಷ್ಠಸ್ತು, ಅದರಲ್ಲಿ ರಾಹು ಜ್ಯೇಷ್ಠನಾದ ಅಂತ ಹೇಳ್ತಾ ಇದ್ದಾರೆ. ಇನ್ನ ಹ್ರಾದ ಇದೆಲ್ಲ ಎಲ್ಲಿ ಬಂತು? ಪ್ರಹ್ಲಾದ ರಾಜರ ವಂಶ, ಪ್ರಹ್ಲಾದ ಅನುಪ್ಲಾದ ಹ್ರಾದ ಇವರ ವಂಶ ಹೊರಟು ಬಂದ ಅಂತ ಇವೆಲ್ಲ ಬರ್ತಾ ಇದ್ದಾರೆ. ಇನ್ನ ಹ್ರಾದನ ಮಕ್ಕಳು ಯಾರು ಅಂದ್ರೆ ಮೂಕ ತುಹುಂಡ ಅಂತ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಮಾರೀಚ ಸುಂದಪುತ್ರಶ್ಚ ತಾಡಕಾಯಂ ವಿಜಾಯತ, ಸುಂದನಿಗೆ ತಾಟಕೆಯಲ್ಲಿ ಮಾರೀಚ ಎಂಬ ಮಗ ಹುಡುತಾ ಇದ್ದಾನೆ. ಇನ್ನ ಸುಂದನಿಗೆ ಶಿವಮಾನ ಸುರಕಲ್ಪ ಅಂತ ಇನ್ನ ಇಬ್ಬರು ಕೂಡ ಹುಡ್ತಾ ಇದ್ದಾರೆ ತಾಟಕೆಯಲ್ಲಿ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸಂಭ್ರಾದನ ಮಕ್ಕಳು ಅವರ ಮಕ್ಕಳೆಲ್ಲ ನಿವಾಸ ಕವಚರು ಅಂತ ಬರ್ತಾ ಇದ್ದಾರೆ. ನಿವಾಸ ಕವಚರೆಲ್ಲ ಸಂಭ್ರಾದನ ಮಕ್ಕಳು, ಆದರೆ ಅವರ ಕುರಿತು ಪರಿಚಯ ಮಾಡಿಕೊಡುವ ಮಾತು ನೋಡಿ, ಸಂಭ್ರಾದಸ್ಯತು ದೈತ್ಯಸ್ಯ ನಿವಾಸ ಕವಚ ಕುಲೆ ಸಮತ್ಪನ್ನಾಹ ಕೃತಪಥಾಹ ಮಹಾಂತೋ ಹವಿತಾತ್ಮ. ನಿವಾಸ ಕವಚರ ಬಗ್ಗೆ ಪರಿಚಯ, ಮಹಾಜ್ಞಾನಿಗಳವರು, ಒಳ್ಳೆ ತಪಸ್ವಿಗಳು, ಒಳ್ಳೆ ಪಂಡಿತರು, ಜ್ಞಾನಿಗಳಾಗಿದ್ದಾರೆ ಅಂತ ಅವರ ಪರಿಚಯವನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಶುದ್ಧ ಅಂತಃಕರಣ ಇತ್ತು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಎಷ್ಟು ಜನ ಇದ್ರು ಅಂದ್ರೆ 3 ಕೋಟಿ ಸಂಖ್ಯೆ ಮೇಲೆ ಇದ್ರು ಅವರ ಮಕ್ಕಳು. ಯಾರು? ನಿವಾಸ ಕವಿಚರೇನೋ ಒಳ್ಳೆಯವರೇ, ಅವರ ಮಕ್ಕಳು ಭೀಕರರಾಗಿ ಬಂದರು, ಅವರನ್ನೆಲ್ಲ ಅರ್ಜುನ ಸಂಹಾರ ಮಾಡಿದ. ನಾವು ಸಾಮಾನ್ಯವಾಗಿ ನಿವಾಸ ಕವಚರು ಒಂದು ಎಲ್ಲರನ್ನ ಒಂದೇ ಕಟ್ಟಿ ಎಲ್ಲರನ್ನ ಅರ್ಜುನ ಕೊಂದ ಅಂತ ಎತ್ತುಕೊಳ್ಳಬಾರದು. ಅದರಲ್ಲಿ ಮೂಲ ನಿವಾಸ ಕವಚರಾಗಿದ್ದಾರೆ, ಅವರೆಲ್ಲ ಶುದ್ಧರು, ಒಳ್ಳೆ ಅಂತಃಕರಣ ಇದ್ದವರು. ಅವರ ಮಕ್ಕಳು ಭೀಕರರಾಗಿ ಬಂದರೆ ಅವರನ್ನ ಅರ್ಜುನ ಸಂಹಾರ ಮಾಡಿದ್ರು. ನಂತರ ಮತ್ತು ಚೂರು ಈಚೆ ಬರ್ತಾರೆ, ಕಶ್ಯಪರ ಇನ್ನೊಬ್ಬ ಹೆಂಡತಿ ತಾಮ್ರ ಅಂತ. ತಾಮ್ರ ಎಂಬವರಿಗೆ ಕಶ್ಯಪರಿಂದ ಕಾಕಿ ಶೇಣಿ ಭಾಸಿ ಸುಗ್ರೀವಿ ಶುಚಿ ಗೃಧ್ರಿತ ಅಂತ 6 ಜನ ಹೆಣ್ಣು ಮಕ್ಕಳು ಬರ್ತಾ ಇದ್ದಾರೆ. ಕಾಕಿ ಎಂಬವಳ ಹೊಟ್ಟೆಯಲ್ಲಿ ಕಾಗೆಗಳು ಬಂದುವಂತೆ, ಉಲೂಕಿ ಎಂಬ ಹೆಂಡತಿಯ ಮಗಳ ಹೊಟ್ಟೆಯಲ್ಲಿ ಗೂಬೆಗಳು, ಶೇಣಿ ಎಂಬವಳಲ್ಲಿ ತಪೋತ ಪಕ್ಷಿಗಳು, ಭಾಸಿ ಎಂಬವಳಲ್ಲಿ ಭಾತಗಳು ಅಂದ್ರೆ ಕೋಳಿಗಳು, ಗೃಧ್ರಿ ಗೊತ್ತು ಹದ್ದುಗಳು ರಣಹದ್ದುಗಳು ಬಂದು, ಶುಚಿ ನೀರು ಹತ್ತಿಗಳನ್ನ, ಸುಗ್ರೀವಿ ಎಂಬವರು ಕುದುರೆಗಳನ್ನ, ಒಂಟೆ ಮತ್ತು ಕತ್ತೆಗಳನ್ನ ಮಕ್ಕಳನ್ನಾಗಿ ಪಡೆದರು ಅಂತ ಹೇಳ್ತಾರೆ. ಆಶ್ಚರ್ಯ ಅಲ್ವೋ? ಸತ್ಯವಾದ ವಿಚಾರ. ಇನ್ನ ವಿನತ ಅಂತ ಇನ್ನೊಬ್ಬ ಹೆಂಡತಿ, ಅರುಣ ಗರುಡ ಇಬ್ಬರು ಬರ್ತಾ ಇದ್ದಾರೆ. ಸುರತ ಎಂಬ ಇನ್ನೊಬ್ಬ ಪತ್ನಿ, ಮಹಾಬಲಕಾರಿಗಳಾಗಿರತಕ್ಕಂಥ ಅನೇಕ ಶಿರಸಾಂತಾತ ಸರ್ಪಾಣ, ಸರ್ಪಗಳಲ್ಲಿ ಅನೇಕ ಹೆಡೆಗಳನ್ನು ಪಡೆದಿರುವಂತಹ ಸರ್ಪಗಳು ಸುರತ ಎಂಬವರಲ್ಲಿ ಬರ್ತಾ ಇವೆ. ಇನ್ನ ಕದ್ರು ಅಂತ ಇನ್ನೊಬ್ಬರು, ಅವರಲ್ಲಿ 1000 ಸರ್ಪಗಳು ಬಂದವು ಅಂತ ಹೇಳ್ತಾ ಇದ್ದಾರೆ. ಅವುಗಳಲ್ಲಿ ಶೇಷ ವಾಸುಕಿ ತಕ್ಷಕ ಹೆಸರು ಕೇಳಿಬಿಡಿ ಅಂತ ಹೇಳ್ತಾರೆ. ಈ ಹೆಸರೆಲ್ಲ ಎಂಥದ್ದು ಅಂದರೆ ಮಹಾಭಾರತದಲ್ಲಿ ಬರುತ್ತೇವಲ್ಲ, ಆಶ್ಲೇಷ ಬಲಿಹರಣದಲ್ಲಿ ಬರತಕ್ಕಂಥ ಪ್ರಧಾನ ನಾಗ ಕುಲ ದೇವತೆಗಳ ಹೆಸರು.
ಇವನ್ನ ಕೇಳಿದರೆ ಸಾಕು ವಂಶ ಉದ್ಧಾರ ಆಗತ್ತೆ, ಸರ್ಪದೋಷ ನಿವಾರಣ ಆಗುತ್ತೆ ಅಂತ ಹೇಳ್ತಾರೆ. ಶೇಷಾಂ ಪ್ರಧಾನ ಸುಗತಂ ಶೇಷ ವಾಸುಕಿ ತಕ್ಷಕಾಹ, ಶೇಷ ವಾಸುಕಿ ತಕ್ಷಕ ಐರಾವತ ಮಹಾಪದ್ಮ ಕಂಬಲ ಅಶ್ವತರ ಎಲಾಪತ್ರ ಶಂಖ ಕರ್ಕೋಟಕ ಧನಂಜಯ ಮಹಾನೀಲ ಮಹಾಕರ್ಣ ಧೃತರಾಷ್ಟ್ರ ಬರಾಹತ ಕುಹರ ಪುಷ್ಪಲಂಕ್ರ ದುರ್ಮುಖ ಸುಮುಖ ಶಂಖ ಶಂಖಪಾಲ ಕಪಿಲ ವಾಮ ನಹುಷ ಶಂಖರೋಮ ಮತ್ತು ಮಣಿ ಅಂತ ಇವೆಲ್ಲ ವಿಶೇಷವಾದ ಪ್ರಸಿದ್ಧವಾದ ಹೆಸರುಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನ ಈ ಹಾವುಗಳಲ್ಲೇ ಪವನಾಶಿನ ಗಾಳಿಯನ್ನೇ ಆಹಾರವಾಗಿ ಸ್ವೀಕಾರ ಮಾಡುವಂತ 14,000 ಸಂಖ್ಯೆಯಲ್ಲಿ ಹುಟ್ಟಿ ಬಂದವು ಹಾವುಗಳು. ಮಹಾಸಿಟ್ಟು ಕ್ರೋಧವಶರಾದಂತಹದ್ದು, ಇದಕ್ಕೆ ಹೆಸರೇ ಕ್ರೋಧವಶ ಅಂತ ಹೇಳ್ತಾ ಇದ್ದಾರೆ. ಈ ಗುಂಪಿನ ಎಲ್ಲ ಸರ್ಪಗಳಿಗೂ ನಾಲಿಗೆಯಲ್ಲದೆ ಭೀಕರವಾದ ಕೋರೆ ಹಲ್ಲುಗಳು ಇರುತ್ತವೆ ಅಂತ ಹೇಳ್ತಾ ಇದ್ದಾರೆ. ನಂತರ ಮುಂದೆ ಭೂದೇವಿಯ ಸಂತಾನ, ಭೂ ಅಂದ್ರೆ ಯಾರು ಅಂತ ಹೇಳ್ತಾರೆ, ಸ್ಥಳಜಾಹ ಪಕ್ಷಿಣೋ ಅಬ್ಜಾಪ್ತ, ನೀರಿನಲ್ಲಿರುವ ಪಕ್ಷಿಗಳು, ಭೂಮಿಯ ಮೇಲೆ ಪಕ್ಷಿಗಳನ್ನ ಧರಾಯ ಪ್ರಟವಾತ್ಮತ, ಧರಾ ಎಂಬ ಹೆಂಡತಿಯ ಮಕ್ಕಳಾಗಿದ್ದಾರೆ. ಇನ್ನ ಸುರಭಿ ಕಶ್ಯಪರಿಂದ ಗೋವುಗಳನ್ನ ಮಹಿಷಗಳನ್ನ ಮಕ್ಕಳಾಗಿ ಪಡೀತಾ ಇದ್ದಾರೆ. ಇರ ಎಂಬವರು ಕಶ್ಯಪರಿಂದ ಗಿಡ ಬಳ್ಳಿ ಮರ ಮತ್ತು ಹುಲ್ಲು ಇವೆಲ್ಲ ಸಂತಾನವನ್ನಾಗಿ ಪಡೆದರಂತೆ, ಆ ಜೀವಿಗಳನ್ನು ಬರುವಂತೆ. ನಂತರ ಖಷ ಎಂಬವರಿಗೆ ಯಕ್ಷ ರಾಕ್ಷಸರು ಮತ್ತು ಮುನಿ ಎಂಬವರು ಆಕೆ ಹಳ್ಳಿ ಅಕ್ಷರಶಾಸ್ತ್ರೀಯರು ಬರ್ತಾ ಇದ್ದಾರೆ, ಇವೆಲ್ಲ ಬಂದ್ರು. ಇನ್ನ ಅರಿಷ್ಟ ಎಂಬ ಆಕೆ ಗಂಧರ್ವರನ್ನ ಕಶ್ಯಪರಿಂದ ಪಡ್ಕೊಂಡ್ಳು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸ್ಥಾವರ ಜಂಗಮಾತ್ಮಕವಾದ ಈ ಸೃಷ್ಟಿಯೆಲ್ಲವೂ ಕೂಡ ಕಶ್ಯಪರ ಸಂತಾನದಲ್ಲೇ ಬೆಳೆದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಮಹಾನುಭಾವರನ್ನ. ಇಷ್ಟೆಲ್ಲ ಹೇಳಿದ ಮೇಲೆ ಇಂದ್ರದೇವರು ರುದ್ರಾಸುರನ ಸಂಹಾರ ಮಾಡಿದರು. ನಂತರ ಸಿಟ್ಟು ಬಂದದ್ದೇ ಋಷಿದೇವಿಗೆ, ಇಂದ್ರನನ್ನ ಸಾಯಿಸುವ ಮಗ ಬರಲಿ ಅಂತ ವ್ರತವನ್ನ ಹಿಡಿದಳು, ಗರ್ಭಧಾರಣೆ ಮಾಡಿ. ಕಷ್ಟಪರು ಹೇಳಿದರು ವ್ರತ ಪೂರ್ಣ ಆದರೆ ಮಗ ಹೊರಗೆ ಬಂದು ಇಂದ್ರನನ್ನ ಕೊಲ್ಲುವವನಾಗ್ತಾನೆ. ಆದರೆ ವ್ರತ ನಡೆಯುವಾಗಲೇನೆ ಮಧ್ಯದಲ್ಲಿ ಚೂರು ಮೈಲಿಗೆ ಆಯಿತು, ಇಂದ್ರದೇವರು ಒಳಗೆ ಪ್ರವೇಶ ಮಾಡುತ್ತಾರೆ, ಗರ್ಭದಲ್ಲಿ 7 ತುಂಡಾಗಿ ತತ್ತರಿಸುತ್ತಾರೆ ಗರ್ಭವನ್ನ. ಅಳತಾಯಿತು, ಕೊಲ್ಲಬೇಡ ಅಂದಾಗ ಅಳಬೇಡಿ ಮಾರೋದೀಹಿ ಅಂತ ಹೇಳಿದ್ದಕ್ಕೆ ಅವರೆಲ್ಲ ಮರುತ್ತುಗಳು ಅಂತಾದರು. ಅಳಬೇಡಿ ಅಂತ ಮತ್ತ ತತ್ತರಿಸಿದರು, 49 ಜನ ಆದರು. ಸಾಮಾನ್ಯ ತಲೆಗೆ ಬರುವುದೇನು, ಅಯ್ಯೋಯ್ಯೋ ಈ ಗರ್ಭ ತನ್ನಲ್ಲಿ ಕೊಂದು ಬಿಡುತ್ತೋ ಅಂತ ಇಂದ್ರದೇವರು ಹೋಗಿ ಗರ್ಭವನ್ನ ಚೂರು ಚೂರು ಮಾಡಿದರು ಅಂತ ತಲೆಗೆ ಬರುತ್ತೆ, ಸಾಮಾನ್ಯ ಬರುವುದಾಗಿ ಅಲ್ವಾ. ಅವಾಗ ಆ ಗರ್ಭ ಎಷ್ಟು ಚೂರಾಯಿತೋ ಅವೆಲ್ಲ ಮಕ್ಕಳಾಗಿ ಅಯ್ಯೋ ನಾನು ಕೊಲ್ಲಬೇಡ ಅಂತ ಹೇಳಿದ್ರೆ ಸರಿ ಅಂತ ಬಿಟ್ಟು ಬಿಟ್ಟ ಇಂದ್ರ ತಪ್ಪು. ಯಾಕೆಂದ್ರೆ ಇಂದ್ರದೇವರಿಗೆ ಗೊತ್ತಿತ್ತು, ಒಂದು ವೇಳೆ ಮಾಂಸದ ತುಂಡನ್ನೇ ನಾನಾ ಭಾಗ ಮಾಡಿದರೆ ಒಂದೊಂದು ಒಂದು ಮಗುವಾಗಿ ಬರುವುದಾದರೆ ನಮ್ಮ ಡಾಕ್ಟರ್ಸ್ ಎಲ್ಲ 8 ಜನ ಮಕ್ಕಳನ್ನು ತೆಗೀಬೇಕು. ಅಲ್ಲಿ ಬರೀ ಮಾಂಸವನ್ನು ತುಂಡು ಮಾಡಿದ್ದಲ್ಲ, ಒಂದು ಆ ಪಿಂಡದಲ್ಲಿ 49 ಜನ ಸೇರಿದ್ರು. ಅವರ ದೇಹ ಬೇರೆ ಬೇರೆ ಆಗಬೇಕಾಗಿತ್ತು, ಆಪರೇಷನ್ ಮಾಡಲಿಕ್ಕಾಗಿ ಇಂದ್ರದೇವರು ಒಳಸ್ಬೋದದ್ದು. ಆ ಕತ್ತರಿಸಿದ್ದು 7 ಎಂದರೆ 49 ಜನ ಮರುತ್ತುಗಳೇ, ಆದರೆ 7 ಜನ ಪ್ರತ್ಯೇಕ ಗುಂಪು. ಅದಕ್ಕಾಗಿ ಮೊದಲು 7 ಭಾಗ ಮಾಡಿದರು, ಮತ್ತ 7 ಒಂದೊಂದನ್ನು ಕತ್ತರಿಸಿ ಅವರವರಿಗೆ ಶರೀರ ಕೊಟ್ಟು ಅವರೆಲ್ಲರೂ ಕೂಡ ನಿಮ್ಮ ತಮ್ಮಂದರಾಗಿರ್ತೇವೆ ತಥಾಸ್ತು ಅಂತ ಅನುಗ್ರಹ ಮಾಡಿ ಹೊರಗೆ ಕರ್ಕೊಂಡು ಬಂದರು. ಅದರಿಂದ ಇಂದ್ರದೇವರಿಗೆಂದೂ ಕೂಡ ಈ ಭಯವಿಲ್ಲ, ಭಗವಂತನ ಸೇವಾ ಅಂತ ಹೋಗಿ ಬಂದರು. ಅದಕ್ಕೆ ಹೊರಗೆ ಬಂದು ಅವರನ್ನ ಕರ್ಕೊಂಡು ಬಂದು ನಮಸ್ಕಾರ ಮಾಡಿ ನಿಲ್ತಾರೆ ಋಷಿದೇವಿಗೆ. ಏನು ಮಾಡಬೇಕು ಋಷಿದೇವಿ, ನನ್ನ ಹೊಟ್ಟೆ ಒಳಗೆ ನನ್ನ ಕೇಳದೆ ಪ್ರವೇಶ ಮಾಡಿ ನನ್ನ ಗರ್ಭವನ್ನು ತುಂಡು ತುಂಡು ಮಾಡಿದ್ದೀಯಲ್ಲ, ನಿನ್ನ ತಲೆ ತುಂಡಾಗಲಿ ಅಂತ ಶಾಪ ಕೊಡಬಹುದಾಗಿದ್ದಾಗಿ ಕೊಡಲಿಲ್ಲ. ನೋಡಿದ್ದಂತೆ ನಿನ್ನಂಥ ಅಣ್ಣನನ್ನ ಪಡ್ಕೊಂಡಲ್ಲ ಇವರು ನನ್ನ ಮಕ್ಕಳು, ನನ್ನ ಗರ್ಭ ಸಾರ್ಥಕ ಆಯಿತು ಅಂತ ಹೇಳಿದ್ರು. ಯದ್ಯಪಿ ಆಕೆ ಮಾ ಸಾಧ್ವಿ ಚೂರು ಕ್ಷಣಕಾಲ ಸಿಟ್ಟು ಬಂತು, ತನ್ನ ಮಕ್ಕಳನ್ನೆಲ್ಲ ಕೊಂದು ಬಿಡ್ತಾ ಇದ್ದಾನೆ ಇಂದ್ರ ಅಂತ, ತನ್ನ ಮಕ್ಕಳು ತಪ್ಪು ಮಾಡಿದ್ದಾರೆ ಅಂತ ಗೊತ್ತು, ಆದರೂ ಇಂದ್ರ ಕೊಂದ ಅಂತ ಸಿಟ್ಟಿನಿಂದ ಇಂದ್ರನನ್ನ ಕೊಲ್ಲುವ ಬರಲಿ ಅಂತ ಹೇಳಿದ್ದಕ್ಕೆ ಕೊನೆಗೆ ಮನಸ್ಸು ಪರಿವರ್ತನೆ ಆಗಿ ಇಲ್ಲ ಚೆನ್ನಾಗಿರಪ್ಪ ಅಂತ ಇದನ್ನೇ ಹೇಳ್ತಾರೆ. ಬಿಂಬಚರ್ಯ ಒಳಗಿರುವ ಸ್ವಾಮಿ ಇಂದ್ರನನ್ನ ಕೊಲ್ಲಬೇಕು ಅಂತ ಸಂಕಲ್ಪ ಕೊಡಿಸಿ ವ್ರತಕ್ಕೆ ಕೂಡಿಸಿದ, ಕೊನೆಗೆ ಆ ಬಾಯಿಯಿಂದಲೇನೆ ಇಂದ್ರನನ್ನ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡುವಂತೆ ಮಾಡಿದ, ಅದನ್ನೇ ಹೇಳ್ತಾ ಇದ್ದಾರೆ. ಇಂಥ ವಿಶೇಷವಾಗಿರತಕ್ಕಂಥ ಈ ವಂಶವನ್ನ ಭೂತ ಸರ್ಗ ಮಿಮಂ ಸಮ್ಯಕ್ ಜಾನತೋ ಭರದಕ್ಷಃ ಮರುತಾಂಗ ಶುಭಂ ಜನ್ಮ ಶೃಣ್ವತ ಪಡತೋ ಅಭಿವ. ಇವರಿಗೆ ಯಾರಾದರೆ ಈ ಸೃಷ್ಟಿಯನ್ನ ಮತ್ತು ಮರುತ್ತುಗಳ ಜನ್ಮವನ್ನ ಯಾರು ಕೇಳುತ್ತಾರೋ ಅಥವಾ ಪಠನೆ ಮಾಡುತ್ತಾರೋ, ನಾವೃತ್ತಿ ಭಯಮಂತ್ರಿ ಇಲ್ಲಿ ಹೇಳ್ತಾರೆ, ನ ಆವೃತ್ತಿ, ಆವೃತ್ತಿ ಅಂದ್ರೆ ಹುಟ್ಟು ಸಾವುಗಳ ಭಯ ಅವರಿಗಿರೋದಿಲ್ಲ, ವಿಶೇಷವಾಗಿ ನರಕದ ಭಯ ಎಲ್ಲಿಂದ ಬರುತ್ತೆ ಅವರಿಗೆ ಅಂತ ಹೇಳ್ತಾರೆ. ಆದ್ದರಿಂದ ಅಂತಹ ಒಳ್ಳೆ ಆಖ್ಯಾನವನ್ನ ಹೇಳಿ ನಂತರ ಋತು ಚಕ್ರವರ್ತಿಗಳು ವಿಶೇಷವಾಗಿರತಕ್ಕಂಥ ರಾಜ್ಯವನ್ನ ಆಡಿದರು ಅಂತ ಅವರ ರಾಜ್ಯದ ಲಕ್ಷಣ. ಆ ಕಾಲದಲ್ಲಿ ಏನೂ ಕೂಡ ಎಲ್ಲರೂ ಹೇಗೆ ಮಾಡ್ತಾ ಇದ್ರು ಅಂದ್ರೆ ಒಂದು ಪಟ್ಟಣ ಗ್ರಾಮ ಪುರ ಅಂತ ಕಲ್ಪನೆ ಇಲ್ಲ, ಎಲ್ಲಿ ಸಿಕ್ಕರೆ ಅಲ್ಲಿ ಇರ್ತಾ ಇದ್ರು ಗಿಡ ಬಳ್ಳಿಗಳಂತೆ. ಆಗ ಋತುಚಕ್ರವರ್ತಿಗಳು ಸಂಪೂರ್ಣವಾಗಿ ಭೂದೇವಿಯನ್ನ ಸಮ ಮಾಡಿ ಪುರ ಗ್ರಾಮ ಪಟ್ಟಣಾದಿಗಳು ನಿರ್ಮಾಣ ಮಾಡಿ ವ್ಯವಸ್ಥೆ ಮಾಡಿದ್ದೇ ಋತುಚಕ್ರವರ್ತಿ ಮಹಾರಾಜ. ಆ ರೀತಿಯಲ್ಲಿ ಅವರ ಒಂದು ಏಕಕ್ಷತ್ರಾಧಿಪತ್ಯದಲ್ಲಿ ಎಲ್ಲರಿಗೂ ಎಲ್ಲವೂ ಸಿಕ್ತು ಅಂತ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ. ನಂತರ ಮುಂದೆ ಹೇಳ್ತಾ ಇದ್ದಾರೆ ಪೃಥ್ವಿನ ಚರಿತ್ರೆ ತುಂಬಾ ದೊಡ್ಡದು ಹೇಳ್ತಾರೆ, ಸಮಯ ಇಲ್ಲಾದ್ದರಿಂದ ಮುಂದೆ ತುಂಬಾ ಹೇಳಬೇಕಾದ್ದರಿಂದ ಪೃಥ್ವಿನ ಚರಿತ್ರೆ, ಪೃಥ್ವಿನ ಉಪದೇಶ, ಸನತ್ ಕುಮಾರರು ಪೃಥ್ವಿಗೂ ಋತುಚಕ್ರವರ್ತಿಗೂ ಉಪದೇಶ ಕೊಟ್ಟ ಅನುಗ್ರಹ ಮಾಡುತ್ತಾರೆ ಅದೆಲ್ಲ ಬರ್ತಾ ಇದೆ ಅಂತ. ಅಷ್ಟೇ ಅಲ್ಲದೆ ಒಳ್ಳೆ ಆಯಾ ವರ್ಣಗಳು ಮಾಡಬೇಕಾದ ಧರ್ಮಗಳನ್ನ ಚೆನ್ನಾಗಿ ಪಾಲನೆ ಮಾಡಿಕೊಂಡು ಬರುವಂತೆ ಮಾಡಿದವರು ಮಹಾನುಭಾವರು. ಯಾರಾದರೆ ಋತುಚರಿತಂ ಆದಿತಃ ಏದಂ ಶೃಣುಯಾನ್ ನಿತ್ಯಂ, ನಿತ್ಯವೂ ಕೇಳಬೇಕಂತೆ ಹರಿವಂಶದಲ್ಲಿ ಬರುವಂತಹ ಇದನ್ನ, ನಿತ್ಯವೂ ಕೇಳಿದರೆ ಪುತ್ರ ಪೌತ್ರ ಸಮಾಯುಕ್ತ ಮೋದತೆ ಸುಚಿರಂ ಭವಿ, ಭೂಮಿಯ ಮೇಲೆ ಪುತ್ರ ಪೌತ್ರಾದಿಗಳನ್ನ ಕುಡಿಕೊಂಡು ಚೆನ್ನಾಗಿರ್ತಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಸ್ವಲ್ಪ ನಮಗೆ ಋಷಿಗಳದ್ದು ಕೂಡ ಹೇಳಿಬಿಡಿ ಅಂದ್ರು. ಋಷಿಗಳು ಯಾರ್ಯಾರು ಎಲ್ಲಿಂದ ಬಂದ್ರು ಅಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ, ಅಪ್ಪ ಇಲ್ಲಿ ಮರೀಚಿ ಅತ್ರಿ ಮತ್ತು ವಿಶೇಷವಾಗಿರತಕ್ಕಂಥ ಆಂಗೀರಸ ಕುಲ ಕ್ರತು ಕುಲಸ್ಯ ಎಂಬ ಈ ವಸಿಷ್ಠ ಎಂಬ ಸಪ್ತರ್ಷಿಗಳೇನು ಬಂದ್ರಲ್ಲ ಅವರಿಂದ ವಿಶೇಷವಾಗಿ ಋಷಿಗಳೆಲ್ಲ ಬರ್ತಾ ಇದ್ದಾರೆ. ಅಲ್ಲಿ ಹೇಳುತ್ತಾರೆ ಔರ್ವ ಈ ಮನ್ವಂತರಗಳಲ್ಲಿ ಒಂದೊಂದು ಮನ್ವಂತರಗಳಲ್ಲಿ ಸಪ್ತರ್ಷಿಗಳು ಒಂದೊಂದು ರೀತಿಯಲ್ಲಿ ಹೆಸರನ್ನು ಬರ್ತಾ ಇದ್ದಾರೆ ಅಂತ ಅವರೆಲ್ಲರ ಪರಿಚಯವನ್ನ ಮಾಡಿಕೊಡುತ್ತಾ ಇದ್ದಾರೆ. ಸ್ವಯಂಭೂ ಮನ್ವಂತರದಲ್ಲಿ ಶಾಂತರಜರು ಪ್ರಕೃತಿಗಳು ಯಾಮರು ಅಂತ ದೇವತೆಗಳು ಅವರ ಪೂಜಾ ಆಗ್ತಾ ಇತ್ತು. ಸ್ವಯಂಭವ ಮನುವಿಗೆ ಅಗ್ನಿಧ್ರ ಅಗ್ನಿಬಾಹು ಮೇಧ ಮೇಧಾಕೃತಿ ವಸು ಜ್ಯೋತಿಷ್ಮಂತ ದ್ವಿತಿಮಂತ ಹವ್ಯ ಸವನ ಮತ್ತು ಪುತ್ರ ಅಂತ ಮಹಾ ತೇಜಸ್ವಿಗಳಾದಂತಹ 10 ಜನ ಮಕ್ಕಳು ಅಂತ ಹೇಳಿದ್ರು. ನಂತರ ವಸಿಷ್ಠರ ಮಕ್ಕಳು ಯಾರು ಅವ ಅಂದ್ರೆ ರಾಜನ ಮಕ್ಕಳು ಹೇಳಿ ನಂತರ ಆ ಋಷಿಗಳ ಮಕ್ಕಳ ಪದವಿ ಹೇಳ್ತಾ ಇದ್ದಾರೆ. ವಸಿಷ್ಠರ ಮಕ್ಕಳು ಔರ್ವ ಅಂತ ಸ್ತಂಭ ಕಾಶ್ಯಪ ಪ್ರಾಣ ಬೃಹಸ್ಪತಿ ದತ್ತ ನಿಶ್ಚವನ ಇವರೆಲ್ಲರೂ ಕೂಡ ಸ್ವಾರ್ವಂಶ ಮನ್ವಂತರದಲ್ಲಿ ಸಪ್ತರ್ಷಿಗಳ ಸ್ಥಾನದಲ್ಲಿದ್ರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರದ ಸ್ವಾರ್ವಂಶ ಮನುವಿಗೆ ಮಹಾವೀರ್ಯವಂತರಾಗಿರತಕ್ಕಂಥ ಮಕ್ಕಳಿದ್ರು, ಹವಿರ್ಧ ಸುಕೃತಿ ಜ್ಯೋತಿ ಆಪ ಮೂರ್ತಿ ಅಯಸ್ಮಯ ಪ್ರತಿತ ನಭಸ್ಯ ಊರ್ಜ ನಭ ಅಂತ ಹತ್ತು ಜನ ಮಕ್ಕಳು ಅಂತ ಆಯಾ ಮನ್ವಂತರದಲ್ಲಿ ಬರತಕ್ಕಂಥ ಎಲ್ಲ ವಿಶೇಷವಾಗಿರ್ತಕ್ಕಂಥ ರಾಜರು ಅಲ್ಲಲ್ಲಿ ಏಳು ಜನ ಸಪ್ತರ್ಷಿಗಳು ಅವರ ಮಕ್ಕಳು ತುಂಬಾ ವಿಸ್ತಾರದ ಪರಿಚಯ ಮಾಡಿಕೊಡ್ತಾರೆ. ಚೂರು ಮಾತ್ರ ಹೇಳಿದೆ, ಯಾಕೆ ಅಂದ್ರೆ ತುಂಬಾ ಹೇಳಿದ್ರೆ ಅವರು ವಾರ ಸಾಕರಕ್ಕೆ. ವಿಜಯದಾಸರು 120 ಋಷಿಗಳ ಹೆಸರು ಹೇಳಿ ಒಂದು ಪದ ಮಾಡುತ್ತಾರೆ. ಸುಳಾದಿ ಸತನ, ಸುಳಾದಿ ಅಲ್ಲ ಸುಳಾದಿ ಥರ ಮಾಡುತ್ತಾರೆ ದೊಡ್ಡದು. ಇಷ್ಟು ಹೇಳಿ ಅನೇಕ ಮುನಿಗಳಿಬ್ಬರು ಕೊಂಚ ಮುನಿಗಳ ಕೇಳಿದೆ, ಸ್ವಲ್ಪ ಮಾತ್ರ ಹೇಳಿದೆ. ಎಲ್ಲಾ ಋಷಿಗಳ ಹೆಸರು ಹೇಳಲಿಕ್ಕಾಗಲ್ಲ. ಈ ಋಷಿಗಳ ಹೆಸರು ಕಟ್ಟಿಕೊಂಡು ನಾವೇನ್ ಮಾಡೋದು ಅಂದ್ರೆ ಏನು ಬೇಕಾಗಿಲ್ಲ, ಬೆಳಿಗ್ಗೆದ್ದು ಈ ಋಷಿಗಳ ಹೆಸರು ಒಮ್ಮೆ ಓದಿಬಿಡಿ ಸಾಕು ಅಂತ. ಈ ಋಷಿಗಳ ಹೆಸರು ಒಮ್ಮೆ ಓದಿಬಿಡಿ ಏನಾಗುತ್ತೆ ಅದರಿಂದ ಅಂದರೆ ತತ್ಥಳಿಪ ಪುತ್ಥಳಿ ಎಂದದಿ ವಿಜಯ ವಿಠಲ ಕೊಳೆವ. ಋಷಿಗಳ ಸ್ಮರಣೆ, ಅವರ ಒಳಗಿರುವ ಭಗವದ್ ರೂಪಗಳು, ಅವರು ಮಾಡಿದ ಅನುಷ್ಠಾನ ಇವೆಲ್ಲ ಪಕ್ಕಕ್ಕಿರಲಿ, ಹೆಸರು ನೆನೆದ್ರೆ ಸಾಕಷ್ಟು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಮಹಾನುಭಾವರ ಎಲ್ಲ ವಿಶೇಷವನ್ನ ತಿಳಿಸಿಕೊಟ್ಟು ನಂತರ ಮುಂದೆ ಹೇಳ್ತಾ ಇದ್ದಾರೆ. ಶ್ರಾದ್ಧಕಲ್ಪ ಅಂತ ಬರ್ತಾ ಇದೆ. ಆ ಶ್ರಾದ್ಧಕಲ್ಪಕ್ಕಿಂತ ಮೊದಲು ಚೂರು ಪರಿಚಯ ಮಾಡಿಕೊಳ್ಳಿಕ್ಕೆ ಹೊರಟದ್ದು ವೈವಸ್ವತ ಮನುಗಳ ವಂಶ. ವಿವಸ್ವಾನ್ ನಾಮಕ ಸೂರ್ಯರಿಂದ ಬಂದಿರತಕ್ಕಂಥವರೇ ವೈವಸ್ವತ ಮನುಗಳು. ಆ ವೈವಸ್ವತ ಮನುಗಳ ವಂಶವನ್ನ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ವೈವಸ್ವತ ಮನುಗಳಿಗೆ ಮನೋಹ ವೈವಸ್ವ ಆತನ್ ವೈವಸ್ವತಸ್ಯ ಆತನ್ ಪುತ್ರ ವೈ ನವತತ್ಸಮಾಹ. 9 ಜನ ಮಕ್ಕಳಿದ್ರೆ ಅವರಿಗೆ ಯಾರು ಯಾರು ಅಂದರೆ ಇಕ್ಷ್ವಾಕು, ನಾಭಾಗ, ಧೃಷ್ಣು, ಶರ್ಯಾಕಿ, ನರಿಷ್ಯಂತ, ಪ್ರಾಂಶು, ನಾಭಾಗ, ಅರಿಷ್ಟ, ಕರುಷ, ಪೃಷದ್ಧ ಅಂತ 9 ಜನ ವಿಶೇಷವಾಗಿರತಕ್ಕಂಥ ಮಕ್ಕಳು ಬಂದರು ಅಂತ ಹೇಳ್ತಾ ಇದ್ದಾರೆ. ಆ ವೈವಸ್ವತ ಮನುಗಳು 9 ಜನ ಮಕ್ಕಳನ್ನ ಪಡೆಯಲಿಕ್ಕೆ ಮೊದಲು ಒಂದು ಯಜ್ಞ ಮಾಡಿದರು. ಆ ಯಜ್ಞ ಮಾಡಿದಾಗ ಯಜ್ಞದಲ್ಲಿ ಆಹುತಿ ಕೊಡಬೇಕು ಅಂತ ಮಿತ್ರ ವರುಣನನ್ನ ಕರೆಸಿ ಗಂಡು ಮಗು ಆಗಬೇಕು ಅಂತ ಹೊರಟಾಗ ಹೆಂಡತಿ ಹೇಳಿ ಕಳಿಸಿದ್ದು, ನನಗೆ ಹೆಣ್ಣು ಮಗಳೇ ಆಗಬೇಕು ಅಂತ. ಆ ರೀತಿ ಆಹುತಿ ಕೊಟ್ಟರೆ ಹೆಣ್ಣು ಮಗಳಾದ್ದು. ಹೆಣ್ಣು ಮಗಳಾದ್ರೆ ಆಯಿತು, ಇನ್ನೊಂದು ಹೋಮ ಮಾಡಿ ಗಂಡು ಮಗುವನ್ನು ಪಡೆಯೋಣ ಅಂತ ನೋಡೋಣ. ಇಲ್ಲ, ಬುದ್ಧಿ ಹಾಗೆ ಬಂತು ರಾಜನಿಗೆ, ಈ ಮಗುವನ್ನೇ ಗಂಡು ಮಾಡುತ್ತೇನೆ ಅಂತ. ಅಲ್ಲಿ ಪ್ರಶ್ನೆ, ಯಾರು ಹಾಗೆ ಮಾಡಲಿಲ್ಲ, ಈತನಿಗೆ ಆ ಬುದ್ಧಿ ಯಾಕೆ ಅಂತಂದ್ರೆ ಆ ಮಗುವಿನ ಪ್ರಾರಬ್ಧ ಆಗಿತ್ತ. ಅದರಿಂದ ಮಗುವಿನ ಪ್ರಾರಬ್ಧ ಆಗಿತ್ತು, ಭಗವಂತ ಪ್ರೇರಣೆ ಮಾಡಿದ, ತಪಸ್ಸನ್ನ ಮಾಡಿಸಿದ, ವರ ಕೊಟ್ಟ, ಗಂಡ ಆಯಿತು. ಗಂಡ ಆದ ಸುದ್ಯುಮ್ನ ಮತ್ತು ಸುಕುಮಾರ ವನಕ್ಕೆ ಹೋದಾಗ ಮೇರು ಪರ್ವತ ಪ್ರಾಂತದಲ್ಲಿ ಪಾರ್ವತೀ ದೇವಿಗೆ ವರ ಕೊಟ್ಟಿತು ರುದ್ರದೇವರು, ಯಾರು ಗಂಡಸರು ಪ್ರವೇಶ ಮಾಡುತ್ತಾರೋ ಹೆಂಗಸರಾಗಲಿ ಅಂತ. ಅಲ್ಲಿ ಪ್ರವೇಶ ಮಾಡಿ ಮತ್ತು ಹೆಣ್ಣಾಗಿ ಮತ್ತು ಬುಧನಿಂದ ಸಂಸಾರ ಮಾಡಿ ಮಕ್ಕಳನ್ನ ಪಡೆದದ್ದು ಆತನೇ ಪೂರು ಒಂದು ಪುರೂರವ ಅಂತ ಹೇಳ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಆ ಒಂದು ಚರ್ಯೆಯನ್ನು ತುಂಬಾ ಹೇಳ್ತಾ ಇದ್ದಾರೆ. ಇಲಾಯಾಗಿದ್ದಾಗ ಮಕ್ಕಳನ್ನ ಪಡೆದದ್ದು, ಸುದ್ಯುಮ್ನಾದಾಗಲೂ ಮಕ್ಕಳನ್ನ ಪಡೆದದ್ದು, ಇದು ವಿಶೇಷ ಅಂತ ಹೇಳ್ತಾರೆ. ಸುದ್ಯುಮ್ನನಿಗೆ ಪರಮ ಧಾರ್ಮಿಕರಾಗಿರ್ತಕ್ಕಂಥ ಉತ್ಕಲ, ಗಯ, ವಿನತಾಶ್ವ ಅಂತ ಈ ಮಕ್ಕಳಾಗ್ತಾ ಇದ್ದಾರೆ. ಇನ್ನ ಇಲಾ ಆಗಿದಾಗ ಪುರೂರವ ಪ್ರಸ್ತುತವ ಆದದ್ದು ಅಂತ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಉತ್ಕಲನಿಗೆ ಅದರಲ್ಲಿ ದೃಷ್ಟಕ, ಅಂಬರೀಷ, ದಂಡ ಅಂತ 3 ಮಕ್ಕಳಾದರು. ಅದರಲ್ಲಿ ಕೂಡ ದಂಡ ಒಳ್ಳೆ ಅರಣ್ಯ ನಿರ್ಮಾಣ ಮಾಡಿದಂತೆ, ಅದೇ ನಾವಿರುವಂತಹ ದಂಡಕಾರಣ್ಯ ಅಂತ ಹೇಳಿ ದಂಡ ನಿರ್ಮಾಣ ಮಾಡಿದ ಅರಣ್ಯ ದಂಡಕಾರಣ್ಯ. ನಂತರ ಆ ಮನುವಿನ ನಾಗಾದಿಷ್ಟ ಮೊದಲಾದ ಎಲ್ಲರ ಇದನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನಂತರ ಅನರ್ಥ ಎಂಬುವರು ಆ ಸಂತತಿಯಲ್ಲಿ ಬಂದವರೇ, ಅವರೇ ವಿಶೇಷವಾಗಿ ಅನರ್ಥ ದೇಶವನ್ನು ನಿರ್ಮಾಣ ಮಾಡಿದ್ದು. ಅದನ್ನೇ ದ್ವಾರಕಾಪುರಿ ಕುಶಸ್ಥಲಿ ಅಂತ ಹೇಳ್ತಾರೆ, ಅದನ್ನು ನಿರ್ಮಾಣ ಮಾಡಿದ್ದ ಅದನ್ನೇ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಆ ವಂಶದಲ್ಲಿ ಬಂದಿರತಕ್ಕಂಥ ಮಹಾನುಭಾವರ ಒಂದು ಇದನ್ನು ಹೇಳ್ತಾರೆ. ವೈವಸ್ವತ ಮನುವಿನ ಮಗ ನಾಗಾಗರಿಷ್ಠ, ಆತನಿಗೆ ಇಬ್ಬರು ಮಕ್ಕಳು ಹೊಡೆತಾ ಇದ್ದಾರೆ. ನೋಡಿ, ಅವರು ಹುಟ್ಟಿದ ಕೂಡಲೇ ವೈಶ್ಯರಾಗಿದ್ದರಂತೆ. ಯದ್ಯಪಿ ಕ್ಷತ್ರಿಯ ಅಪ್ಪ ಕ್ಷತ್ರಿಯ, ಹುಟ್ಟಿದ ಮಕ್ಕಳು ವೈಶ್ಯರಾಗಿದ್ದರು, ಆದರೂ ತಪಸ್ಸನ್ನು ಮಾಡಿ ಬ್ರಾಹ್ಮಣತ್ವ ಪಡ್ಕೊಂಡ್ರು ಅಂತ. ಇವೆಲ್ಲ ನಮಗೆ ಅರ್ಥ ಆಗದಂತಹ ವಿಚಾರಗಳು. ಅದಕ್ಕೆ ಹೇಳ್ತಾರೆ, ಬ್ರಾಹ್ಮಣನಾಗಿ ಹುಟ್ಟಬೇಕಾದರೆ ಆ ಶರೀರದಲ್ಲಿ ಏನು ಪರಿಣಾಮ ಇರುತ್ತೆ, ವೈಶ್ಯರಾಗಿ ಹುಟ್ಟಿದವರು ಬ್ರಾಹ್ಮಣ್ಯ ಪಡ್ಕೊಳ್ಳಿಕ್ಕಾಗಲ್ಲ, ಅದಕ್ಕೆ ತುಂಬಾ ತಪಸ್ಸನ್ನ ಮಾಡಿ ಅವರ ಪ್ರಾರಬ್ಧ ಸಹಿತ ಶರೀರವೂ ಬದಲಾವಣೆ ಆಗಬೇಕವರದ್ದು. ಬ್ರಾಹ್ಮಣರ ಶರೀರದ ಲಕ್ಷಣಗಳೇನಿವೆ ಅವೆಲ್ಲ ಅದರಲ್ಲಿ ಬರಬೇಕು, ಅದಕ್ಕೆ ತುಂಬಾ ತಪಸ್ಸು ಮಾಡಬೇಕಾಗುತ್ತೆ. ಅದಕ್ಕೆ ವಿಶ್ವಾಮಿತ್ರರು ಕ್ಷತ್ರಿಯರಾಗಿ ಹುಟ್ಟಿ ಬ್ರಾಹ್ಮಣರಾಗಲಿಕ್ಕೆ ತುಂಬಾ ತಪಸ್ಸು ಮಾಡಿದರು. ಬ್ರಾಹ್ಮಣರಾದ ಮೇಲೆ ಮತ್ತು ತಪಸ್ಸು ಮಾಡಿ ಬ್ರಹ್ಮರ್ಷಿಗಳಾದರು. ಕನ್ವರ್ಟ್ ಆಗಲಿಕ್ಕೆ ತುಂಬಾ ತಪಸ್ಸು ಮಾಡಬೇಕು, ಇದೆಲ್ಲ ಬಾಡಿ ಸಿಸ್ಟಮ್ಲೇ ಚೇಂಜ್ ಆಗಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ನಾರಾಯಣಿಷ್ಠನಿಗೆ ಇಬ್ಬರು ಮಕ್ಕಳು, ಇಬ್ಬರು ಹುಟ್ಟಿದ ಕೂಡಲೇ ಅವರ ವೈಶ್ಯತ್ವ ಇತ್ತಂತೆ, ಕ್ಷತ್ರಿಯತ್ವ ಇರಲಿಲ್ಲ, ಆದರೆ ಮುಂದೆ ಬ್ರಾಹ್ಮಣತ್ವ ಪಡ್ಕೊಂಡ್ರು. ನಂತರ ಕರುಷನಿಗೆ ಕಾರುಷ ಅಂತ ಯುದ್ಧ ದುರ್ಮದರಂತೆ ಅಂತ ಮಕ್ಕಳು ಹುಡ್ತಾ ಇದ್ದಾರಲ್ಲಿ. ನಂತರ ಆರನೇ ಮಗ ಪ್ರಾಂಶು ಎಂಬವರಿಗೆ ಪ್ರಜಾತಿ ಎಂಬ ಮಗ ಒಬ್ಬನೇ ಹುಡ್ತಾ ಇದ್ದಾರೆ. ನಂತರ ಅದರಲ್ಲಿ ಪೃಷಭ್ರ ಅಂತ ಇನ್ನೊಬ್ಬ, ಆತ ಗುರುವಿನ ಹಸುವನ್ನ ಹಿಂಸೆ ಮಾಡಿದ. ಹೇಗಿತ್ತು ಅಂದ್ರೆ, ಗುರುಗಳು ಆಕಳುಗಳನ್ನ ಕಾಯ್ಬೇಕು ಅಂತ ಕೂಡಿಸಿದ್ರು, ಒಳ್ಳೆ ಸೇವೆ ಮಾಡ್ತಾ ಇದ್ದ. ರಾತ್ರಿ ಹೊತ್ತು ಕತ್ತಲಾಯಿತು, ಇದ್ದಕ್ಕಿದ್ದಂತೆ ದೀಪ ಶಾಂತ ಆಯಿತು, ಮಳೆ ಬರ್ತಾ ಇದೆ ಅಂತ ಪರಿಸ್ಥಿತಿಯಲ್ಲಿ ಹುಲಿ ಬಂತು. ಒಳಗೆ ಹುಲಿ ಹುಕ್ಕು ಬಿಡ್ತು. ಹುಲಿ ಒಳಗೆ ಹುಕ್ಕಿದ ಕೂಡಲೇ ಯದ್ಯಪಿ ಆಕಳನ್ನ ಕಾಯುವಂತವನಿಗೆ ರಾತ್ರಿ ಹೊತ್ತಿನಲ್ಲಿ ದೀಪ ಎಲ್ಲ ದೀವಟಿಗೆ ಎಲ್ಲ ಇರಬೇಕಲ್ಲಿ ಇರುತ್ತೆ ಸಾಮಾನ್ಯವಾಗಿ, ಆದರೆ ತುರ್ತು ವಾತಾವರಣ ದೀವಟಿಗೆಲ್ಲ ಶಾಂತ ಆಗುವಂತೆ ಮಾಡಿತು. ಕತ್ತಲು ಕಾಣಲಿಲ್ಲ, ಹುಲಿಯನ್ನ ಕೊಲ್ಲಬೇಕು ಅಂತ ಏಟ್ ಹಾಕಿದರೆ ಅದು ಆಕಳಿಗೆ ಬಿತ್ತು. ಆದ್ದರಿಂದ ಶೂದ್ರಸ್ಥ ಬಂತು ಅಂತ ಹೇಳ್ತಾರೆ ಆಕಳನ್ನ ಕೊಲ್ಲದಕ್ಕೆ. ನಂತರ ವೈವಸ್ವತ ಮನುಗಳ ಸೀನು ಆಗ ಹುಟ್ಟಿದವರೇ ಶುಭಟೋ ಮನೋಹ ಜನ್ಮೆ, ಸೀನುವಾಗ ಹುಟ್ಟಿದವರೇ ಇಕ್ಷ್ವಾಕು ಅಂತ ಹೇಳ್ತಾರೆ. ಇನ್ನ ಇಕ್ಷ್ವಾಕುವಿಗೆ ಒಬ್ಬರಲ್ಲ ಇಬ್ಬರಲ್ಲ ನೂರು ಜನ ಮಕ್ಕಳು ಹುಟ್ಟಿದ್ರಂತೆ. ಆ ನೂರು ಜನ ಮಕ್ಕಳಲ್ಲಿ ಶ್ರೇಷ್ಠ ಜ್ಯೇಷ್ಠ ವಿಪುಕ್ಷಿ ಅಂತ ಹೇಳ್ತಾ ಇದ್ದಾರೆ. ಆತ ಪರಮ ಧರ್ಮಜ್ಞ, ಅಷ್ಟೇ ಅಲ್ಲ ಯುದ್ಧದಲ್ಲಿ ಆತನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಯಾರಿಗೂ ಆಗ್ತಾ ಇದ್ದಿಲ್ಲ. ಆತ ಅಯೋಧ್ಯೆಗೆ ಅಧಿಪತಿಯಾದ ಅಂತ ಹೇಳ್ತಾ ಇದ್ದಾರೆ. ಆ ವಿಪುಕ್ಷಿಗೆ ಶಕುನಿ ಮೊದಲಾದ 50 ಜನ ಮಕ್ಕಳು ಅಂತ ಆಗ್ತಾ ಇದ್ದಾರೆ. ನೋಡಿ, ಶಕುನಿ ಬೇರೆ, ಆ ಶಕುನಿ ಬೇರೆ. ಅಮ್ಮ ಆ ಶಕುನಿ ಅಲ್ಲ, ದುರ್ಯೋಧನ ಪಕ್ಕದಲ್ಲಿ ನಿಂತವ ಆ ಶಕುನಿ ಅಲ್ಲ, ಈ ಶಕುನಿ ಬೇರೆ, ಒಳ್ಳೆಯವ, ಒಳ್ಳೆ ಧರ್ಮಾತ್ಮ. ನಂತರ ಇವರೆಲ್ಲ ಉತ್ತರ ಪಥದಲ್ಲಿದ್ದುಕೊಂಡು ದೇಶವನ್ನು ಪರಿಪಾಲನೆ ಮಾಡಿದರು. ಇನ್ನ ವಿಪುಕ್ಷಿಯ ಮಕ್ಕಳಲ್ಲಿ ಶಶಾದ ಒಬ್ಬ, ಶಶ ಅಂದರೆ ಮೊಲ, ಅದನ್ನ ಅದ ತಿಂದವ, ಅಂದರೆ ಅಪ್ಪ ಶ್ರಾದ್ದಕ್ಕಾಗಿ ಮಗನನ್ನ ಮೊಲ ಹಿಡ್ಕೊಂಡು ಬಾ ಅಂತ ಹೇಳಿದರೆ ಆಗೆಲ್ಲ ಮಾಂಸ ಬಳಸ್ತಾ ಇದ್ರು. ನಾವೀಗ ಮಾಂಸ ಬಳಸಲ್ಲ, ಉದ್ದನ್ನ ಬಳಸ್ತೇವೆ ಅಲ್ವೋ. ಆದ್ರೆ ಯದ್ಯಪಿ ನೋಡಿ, ಉದ್ದು ಬಳಸಬೇಕು. ಈ ಶಟಕ ಶ್ರಾದ್ದ ಅಂತ ಬಂದ ಮೇಲೆ ಆ ಶ್ರಾದ್ದದ ಅಡಿಗೆ ಮಾಡೋದರಲ್ಲಿ ಅನ್ನ ಪಾಯಸ ಅಷ್ಟೇ ಅಲ್ವಾ, ಒಂದು ಸಣ್ಣ ಪಾಯಸ ಉದ್ದೆಲ್ಲಿ ಹಾಕಬೇಕು ಗೊತ್ತಿಲ್ಲ. ಅದಕ್ಕೆ ಉದ್ದಿನ ಭಕ್ಷ್ಯವೇ ಬರಲ್ಲ ಅಲ್ಲಿ, ಉದ್ದಿಲ್ಲದೆ ಶ್ರಾದ್ದ ಮಾಡುತ್ತೇವೆ, ಮಾಡಬಾರದು ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂದ್ರೆ, ಇನ್ನೇನೂ ಇಲ್ಲ, ಸೂರಾದರೂ ಉದ್ದಿನ ಹಿಟ್ಟನ್ನಾದರೂ ಕಳಿಸಿ ಹಾಕಬೇಕಂತ ಹೇಳಿದೆ. ಉದ್ದು ಮಿಶ್ರಿತವಾದಂಥ ಅನ್ನ ಇವೆಲ್ಲ ಹಾಕಬೇಕು. ಆದ ಮೇಲೆ ಆ ಪಿಂಡದಲ್ಲೂ ಕೂಡ ಉದ್ದು ಮಿಶ್ರ ಆಗಿರಬೇಕು. ಅದು ನಮ್ಗೆ ಯಾರು ಹೇಳಲ್ಲ, ಹೇಳಿಲ್ಲ, ಗೊತ್ತಿಲ್ಲ, ಅದೇ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವೇನ್ ಮಾಡ್ತೇವೆ ಅಂದ್ರೆ ಚೂರು ಉದ್ದಿನ ಹಿಟ್ಟನ್ನ ಮೊದಲೇ ಹಾಕಿಸಿಕೊಂಡಿದ್ದು ಅದನ್ನ ಬಡಸಲಿಕ್ಕೆ ಅಂತ ಚೂರು ಹಾಕಿ ಚೂರನ್ನ ಮಾಡಿ ವಡೆ ಮಾಡ್ಕೊಂಡು ಕುಂದ್ಬಿಡ್ತೇವೆ ನಾವು. ಅಲ್ಲಿ ಭೂರಿ ಭೋಜನಕ್ಕೆ ಯದ್ಯಪಿಯಲ್ಲಿ ಏನಾಗಿತ್ತು ಗೊತ್ತು, ಎಲ್ಲರೂ ಕೂಡ ಬ್ರಾಹ್ಮಣರನ್ನ ತರದೇ ಶ್ರಾದ್ದ ಮಾಡಬೇಕು, ಪ್ರತ್ಯಕ್ಷ ಬ್ರಾಹ್ಮಣರನ್ನು ಕೂಡಿಸಿಯೇ ಶ್ರಾದ್ದ ಮಾಡಬೇಕು. ಅದಕ್ಕೆ ಶ್ರಾದ್ದ ಅಂತ ಹೆಸರು. ಸರಿಯಾಗಿ ಸಿಗಲ್ಲಾದ್ದರಿಂದ ಅವರಿಗೆ ಒಳ್ಳೆಯವರು ಬರಲ್ಲ, ಬಂದವರು ಸರಿಯಾಗಿ ಮಾಡಿಕೊಳ್ಳದಿದ್ದರೆ, ಜಪಾದಿಗಳು ನಿಯಮ ಇಲ್ಲದಿದ್ದರೆ ಶ್ರಾದ್ದ ಘಾತ ಆಗತ್ತೆ, ಆದ್ದರಿಂದ ಕರೆಯಲ್ಲ. ಅದಕ್ಕೆ ಚಡಕ ಶ್ರಾದ್ದ ಬಂತು. ಇಲ್ಲದಿದ್ರೆ ಆ ಅಡಿಗೆಯಲ್ಲಿ ವಡೆ ಮಾಡಿಸಿಬಿಟ್ರೆ ಅವ್ರಿಗೆ ವಡೆ ಸೇರುತ್ತೆ. ಅಷ್ಟು ಮಾತ್ರ ಅಲ್ಲ, ಪಿಂಡಕ್ಕೂ ಕೂಡ ಉದ್ದನ್ನ ಸೇರಿಸಬೇಕು ಅಂತ ಹೇಳುತ್ತಾರೆ. ಇದು ಗರುಡ ಪುರಾಣದಲ್ಲಿ ಬರುತ್ತೆ. ಫಲಪೈತೃಕಂ, ಮಾಂಸ ಸಹಿತವಾಗಿ ಪಿಂಡವನ್ನ ಕಟ್ಟಿಕೊಡಬೇಕಾವಾಗ. ಗರುಡ ಪುರಾಣದಲ್ಲಿ ಕೊನೆಯ ಪಂಕ್ತಿಯಲ್ಲಿ ಕೊಡುತ್ತಾರೆ, ಕಲವು ನಿಷಿದ್ಧತ್ವ, ಕಲಿಕಾಲದ ನಿಷಿದ್ಧ, ಆದ್ದರಿಂದ ಮಾಂಸವನ್ನು ಸೇರಿಸಿ ಪಿಂಡ ಮಾಡಿ. ಚೂರು ಉದ್ದಿನ ಹಿಟ್ಟನ್ನ, ಆ ಹಿಟ್ಟು ಕಲಸುವಾಗ ಬಡಿಸಲಿಕ್ಕೆ ಉಪ್ಪು ಕಲಸಿರ್ತೇವೆ, ಉಪ್ಪು ಕಲಸಿ ಉದ್ದಿನ ಹಿಟ್ಟು ಬಡಿಸ್ತೇವೆ. ಪಿಂಡಕ್ಕೆ ಹಾಕುವಾಗ ಉಪ್ಪು ಹಾಕಿರಬಾರದು, ಬರೀ ಹಿಟ್ಟನ್ನು ಚೂರು ಹಾಕಿಕೊಂಡು ಕಲಸಿ ಮಾಡಿದ್ರೆ ಬಹಳ ಉತ್ತಮ ಅಂತ ಹೇಳುತ್ತಾರೆ. ಪಿತೃಗಳಿಗೆ ಬಹಳ ಶ್ರೇಷ್ಠ. ಅಲ್ಲಿ ಆ ಮಾಂಸವನ್ನ ತರಬೇಕು ಅಂತ ಯಾವುದು ತೃಪ್ತ ಉದ್ದೇಶ, ಪಿತೃಗಳ ತೃಪ್ತಿ
ಹೇಳ್ತಿರಬೇಕು.
ಒಂದು ಹೇಳ, ನೀವು ಗರುಡ ಪುರಾಣ ಕೇಳಲೇ ಇಲ್ಲ. ಗರುಡ ಪುರಾಣ ವಿಸ್ತಾರವಾಗಿ ಎಲ್ಲಿ ಕೇಳಿದ್ದೀರಾ? ಕೇಳಲೇ ಇಲ್ಲ. ಗರುಡ ಪುರಾಣದಲ್ಲಿ ಮೂರು ಭಾಗ, ಪ್ರೇತಕಾಂಡ, ಧರ್ಮಕಾಂಡ, ಬ್ರಹ್ಮಕಾಂಡ ಅಂತ ಮೂರು ಕಾಂಡಗಳಿವೆ. ಬ್ರಹ್ಮಕಾಂಡ ಎಂದಾದರೂ ಕೇಳಿದ್ದೀರಾ? ಕೇಳಿಲ್ಲ. ಇನ್ನೊಂದು ಗೊತ್ತು ನಮ್ಮಲ್ಲಿ, ಅದು ಯಾಕೆ ಬಂತು ಚಾಲ್ತಿ, ಹತ್ತು ದಿವಸದಲ್ಲೇ ಧರ್ಮ ಇದು, ಇಲ್ಲದ್ರೆ ಪಕ್ಷ ಮಾಸದಲ್ಲಿ ಸ್ವಲ್ಪ ಇವಾಗ ಅಮೆಂಡ್ಮೆಂಟ್ ಬಂದಿದೆ, ಪಕ್ಷ ಮಾಸದಲ್ಲಿ ಹೇಳಬೇಕು ಅಂತ. ಏನು ಮಾಮೂಲಾಗಿ ಹೇಳಿದ್ರೆ ಹೊಟ್ಟೋಗಿ ಬಿಡ್ತಾರೆ ಯಾರಾದರೂ, ಯಾರು ಹೋಗಲ್ಲ, ಚಿರಾಯುಗಳು ಎಲ್ಲ ಅಡಗೆ ಇರ್ತಾರೆ, ಇನ್ನ ಆಯ್ಕೆ ಗಟ್ಟಿ ಆಗುತ್ತೆ. ಆದ್ದರಿಂದ ಇಲ್ಲ, ಪ್ರೇತಕಾಂಡ ಸರಿಯಪ್ಪ, ಅವಾಗ ಹೇಳಿ, ಪಕ್ಷ ಮಾಸದಲ್ಲಿ ಹೇಳಿ, ಅವಾಗ ಹೇಳಿ. ಬ್ರಹ್ಮಕಾಂಡ ಯಾವಾಗಾದ್ರೂ ಹೇಳಬಹುದು, ಎಂಥ ಅದ್ಭುತವಾದ ಗೊತ್ತು ಬ್ರಹ್ಮಕಾಂಡ. ನೀವು ಒಂದು ಸಲ ಪ್ರವಚನ ಇಡಿಸಿ ಬ್ರಹ್ಮಕಾಂಡ, ಮತ್ತು ನೀವು ಬಿಡಲ್ಲ ಬ್ರಹ್ಮಕಾಂಡ. ತಾತ್ಪರ್ಯ ನಿರ್ಣಯ ಏನು ಆಚಾರ್ಯರು ಕೊಟ್ಟಿದ್ದಾರೆ, ಎಲ್ಲಾ ನಿರ್ಣಯ ಪಂಕ್ತಿ ಪಂಕ್ತಿ ಬಿಟ್ಟು ಅಲ್ಲಿರುತ್ತೆ. ಇಡೀ ಆಚಾರ್ಯರು ಗರುಡ ಪುರಾಣವನ್ನ ಅಷ್ಟು ಮರೆತಿದ್ರು. ವೇದವ್ಯಾಸರ ಪಂಕ್ತಿಯರು ಸಾತ್ವಿಕ ಪುರಾಣದಲ್ಲಿ ಪರಮ ಸಾತ್ವಿಕ ಪುರಾಣ ಗರುಡ ಪುರಾಣ, ಅದರ ಬ್ರಹ್ಮಕಾಂಡ ಅದ್ಭುತ, ಬಹಳ ಅದ್ಭುತ. ಸರಿ, ಒಟ್ಟಾರೆ ಮೊಲವನ್ನ ತರ್ತಾ ಇದ್ದ, ತರುವಾಗ ಹಸಿವೆ ಆಯಿತು, ಅದಕ್ಕೆ ಚೂರು ತಿಂದು ಉಳಿದದ್ದು ತಂದದ್ದು. ವಶಿಷ್ಠರು ನೋಡಿದರಂತೆ ಮಾಂಸ ತಂದ ಮೇಲೆ ಪ್ರೋಕ್ಷಣೆ ಮಾಡುತ್ತಾರೆ. ಪ್ರೋಕ್ಷಣೆ ಮಾಡುವಾಗ ನೋಡಿದ್ರಂತೆ ಗೊತ್ತಾಯ್ತು ಅವರಿಗೆ ಇದು ತಿಂದು ಉಳದದ್ದು. ಅದಕ್ಕೆ ಅಪ್ಪನಿಗೆ ಹೇಳಿದರು, ನಂತರ ಅವನಿಗೆ ಶಾಪ ಕೊಟ್ಟು ಕಳಿಸ್ತಾ ಇದ್ದಾರೆ. ಶಶಾದನಿಗೆ ನೀನು ಸರಿಯಲ್ಲ, ಹೀಗೆ ಮಾಡಿದ್ಯಾ ಅಂತ ಹೇಳಿ ಪಟ್ಟಣದ ಹೊರಗೆ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಂತರ ಇಕ್ಷ್ವಾಕು ಮರಣ ಹೊಂದಿದ ಮೇಲೆ ಪುನಃ ಶಶಾದ ಬಂದು ಪಟ್ಟಣಕ್ಕೆ ಬಂದು ರಾಜ್ಯಭಾರ ವಹಿಸಿಕೊಳ್ತಾ ಇದ್ದಾನೆ. ಶಶಾದನಿಗೆ ಕಕುತ್ಥ ಅಂತ ಒಬ್ಬ ಮಗ ಬರ್ತಾ ಇದ್ದಾನೆ. ಕಕುತ್ಥ ಅಂದ್ರೆ ಕಕುದಿ ತಿಷ್ಠ ತೀತಿ ಕಕುತ್ಥ, ಕಕುತ್ ಅಂದರೆ ಬೆನ್ನು ಮತ್ತು ಕುತ್ತಿಗೆ ಒಂದಾಗುವ ಜಾಗ, ಆ ಜಾಗದ ಮೇಲೆ ಕೂತವ, ಅದರಿಂದ ಕಕುತ್ಥ ಅಂತ ಆತನ ಹೆಸರು. ಯಾರೀ ಕಕುತ್ಥ ಅಂದರೆ, ವಿಶೇಷವಾಗಿ ದೇವತೆಗಳಿಗೆ ಒಳ್ಳೇದಾಗಬೇಕು ಅಂತ ಕೇಳಿಕೊಂಡಾಗ ದೈತ್ಯರ ಜೊತೆ ಯುದ್ಧ ಮಾಡಿದವ. ದೈತ್ಯರ ಜೊತೆ ಯುದ್ಧ ಮಾಡಲಿಕ್ಕೆ ಹೋದಾಗ ಇಂದ್ರನನ್ನ ಕೇಳುತ್ತಾ ಇದ್ದಾನೆ, ನನಗೆ ರಥ ಹೇಗಿರಬೇಕು ಅಂದರೆ ನಾನು ಹೇಳಿದ ಮೇಲೆ ರಸ್ತೆ ಸಾರಥಿ ಕರ್ಕೊಂಡು ಹೋಗ್ತಾನೆ, ಹಾಗಿರಬಾರದು. ನನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಿಕೊಳ್ಳೇ ರಸ ಹಾಗೆ ಹೋಗ್ತಾ ಇರಬೇಕು. ಅಂತಹ ವಾಹನ ಬೇಕು ಅಂದಾಗ ಅಂತಹ ವಾಹನ ನಾನು ಬಿಟ್ಟರೆ ಇನ್ಯಾರಾಗಲ್ಲ ಅಂತ ಇಂದ್ರದೇವರೇ ಎತ್ತಾಗಿ ಬಂದರು. ನೋಡಿ, ಇಂದ್ರದೇವರಿಗೆ ಎತ್ತು ಎಂಬುದು ಮೊದಲಿನಿಂದ ಇದೆ, ಎತ್ತಾಗಿರೋದು ಮೊದಲಿನಿಂದ ಇದೆ. ಸ್ವರೂಪಕ್ಕೆ ಬಿಟ್ಟದ್ದು ರುದ್ರದೇವರನ್ನ ನಂದೀಶ್ವರನೊಳಗೆ ರುದ್ರದೇವರನ್ನ ಹೊತ್ತು ತಿರುಗುವುದು ಇಂದ್ರ ವೃಷಭ ರೂಪದಿಂದ. ವೃಷಭ ರೂಪ ಸ್ವರೂಪಕ್ಕೆ ಹತ್ತಿದ್ದು, ಅದಕ್ಕೆ ಎತ್ತಾಗಿ ಬಂದರು, ಕುತ್ತಿಗೆ ಮೇಲೆ ಕೂಡಿಸಿಕೊಂಡ್ರು. ಅದಕ್ಕೆ ಕೂತಂಥವನಿಗೆ ಕಾಕುತ್ಥ ಅಂತ ಹೆಸರು ಬಂತು. ಆ ವಂಶದಲ್ಲಿ ಬಂದದ್ದಕ್ಕೆ ರಾಮಚಂದ್ರನಿಗೆ ಕಾಕುತ್ಥ ರಾಮ ಅಂತ ಬಂತು. ಸರಿ, ಇನ್ನ ಕಾಕುತ್ಥನಿಗೆ ಮಗ ಅನೇನತ, ಅನೇನತನ ಮಗ ಪೃಥು, ಪೃಥುವಿಗೆ ವಿಶ್ವರಾಷ್ಟ್ರ, ನಂತರ ವಿಶ್ವರಾಷ್ಟ್ರನ ಮಗ ಆರ್ದ್ರ, ಆರ್ದ್ರನ ಮಗ ಯುವನಾಶ್ವ, ಯುವನಾಶ್ವನ ಮಗ ಶ್ರಾವ ಅಂತ ಹೇಳ್ತಾ ಇದ್ದಾರೆ. ಆತನೇ ಶ್ರಾವಸ್ತಿ ಎಂಬ ರಾಜಧಾನಿಯನ್ನು ಮಾಡಿಕೊಂಡಿದ್ದ. ನಂತರ ಶ್ರಾವಸ್ತನ ಮಗ ಬೃಹದಶ್ವ ಅಂತ ಹೇಳ್ತಾ ಇದ್ದಾರೆ. ಬೃಹದಶ್ವನ ಮಗ ಕುವಲಾಶ್ವ. ಈ ಕುವಲಾಶ್ವನೇ ದುಂಧು ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದ, ಅದಕ್ಕೆ ದುಂಧುಮಾರ ಅಂತ ಹೆಸರು ಬಂತು ಅಂತ ಹೇಳ್ತಾ ಇದ್ದಾರೆ. ನಂತರ ದುಂಧು ಆ ರಾಕ್ಷಸ ಆತನ ಸಂಹಾರ ಮಾಡಲಿಕ್ಕೆ ದುಂಧುಮಾರ ಕುವಲಾಶ್ವ ತನ್ನ 100 ಜನ ಮಕ್ಕಳ ಜೊತೆಗೆ ಹೋದ. ಹೋಗಿ ಎಲ್ಲರನ್ನ ಸಂಹಾರ ಮಾಡಿ ಬಂದ. ಆದರೆ ತನ್ನ ಮಕ್ಕಳನ್ನು ಕಳಕೊಂಡ. 5 ಜನ ಮಕ್ಕಳು ಮಾತ್ರ ಉಳಿದರು. ಅವರೆಲ್ಲ ವಿಶೇಷ ಅಂದ್ರೆ 3 ಜನ ಮಕ್ಕಳು ಮಾತ್ರ ಉಳಿತಾರೆ ದುಂಧುಮಾರನಿಗೆ. ಅವ್ರು ಹೇಳ್ತಾ ಇದ್ದಾರೆ ದೃಢಾಶ್ವ, ಚಂದ್ರಾಶ್ವ, ಕಪಿಲಾಶ್ವ ಅಂತ 3 ಜನ ಮಕ್ಕಳು ಹೊಡ್ತಾ ಇದ್ದಾರೆ. ಅದರಲ್ಲಿ ದೃಢಾಶ್ವನಿಗೆ ಹರ್ಯಶ್ವ ಅಂತ ಮಗ ಬರ್ತಾ ಇದ್ದಾನೆ. ಹರ್ಯಶ್ವನಿಗೆ ಮಹಾಕ್ಷತ್ರಿಯ ನಿಕುಂಭ ಅಂತ ಹುಡ್ತಾ ಇದ್ದಾನೆ. ನಿಕುಂಭನ ಮಗ ಸಂಹತಾಶ್ವ, ಸಂಹತಾಶ್ವನಿಗೆ ಅಕೃತಾಶ್ವ, ಕೃಶಾಶ್ವ ಅಂತ ನಮ್ಮಲ್ಲಿರುತ್ತಲ್ಲ ಒಂದೇ ರೀತಿಯಾದ ಹೆಸರುಗಳಿರೋದು ಅಂತ. ಹಿಂದೆಲ್ಲ ಪೂರ್ಣವಾದ ಹೆಸರು ಇಡ್ತಾ ಇದ್ರು, ಈಗ ಕತ್ತರಿಸಿದ ಹೆಸರುಗಳು ಕಷ್ಟು ಪಶು ಅಂತ ಏನೋ ಬರಬೇಕು, ಎಲ್ಲ ಹಾಗೆ ಇಡ್ತಾ ಹೋಗ್ತಾ ಇರ್ತಾರೆ. ಅಲ್ಲಿ ಅಶ್ವ ಅಂಬುದು ಬಂತದ್ದು. ನಂತರ ಸಂಭತ ಅಶ್ವನ ವಿಶೇಷವಾಗಿರ್ತಕ್ಕಂಥ ಪ್ರಸೇನದಿದ್ದು ಅಂತ ಮಗ ಬರ್ತಾ ಇದ್ದಾನೆ. ಪ್ರಸೇನದಿದ್ದನಿಗೆ ಗೌರಿ ಎಂಬ ಭಾರ್ಯೆ, ಆಕೆಯೇ ಬಾಹುದಾ ಎಂಬ ಹೆಸರಿನಿಂದ ನದಿಯಾಗಿ ಹರಡಲು ಅಂತ ಹೇಳ್ತಾ ಇದ್ದಾರೆ. ಅವಳಲ್ಲಿ ಪ್ರಸೇನದಿದ್ದನಿಗೆ ಯುವನಾಶ್ವ ಅಂತ ಮಗ, ಇನ್ನೊಬ್ಬ ಯುವನಾಶ್ವ ಬರ್ತಾ ಇದ್ದಾನೆ. ಮುಂದೆ ಇವರಿಗೆ ಯುವನಾಶ್ವ ಬಂದಿದ್ದ, ಇನ್ನೊಬ್ಬ ಯುವನಾಶ್ವ ಬಂದ. ಈ ಯುವನಾಶ್ವನೇ ಮಾಂಧಾತ ಮಹಾರಾಜನ ತಂದೆ. ಯಜ್ಞ ಮಾಡಿದ ಮಗನಿಗಾಗಿ, ಮಗ ಬರಬೇಕು ಅಂತ ಯಜ್ಞ ಮಾಡಿ ಪುಂಸವನ ಜಲ ಅಭಿಮಂತ್ರಣ ಮಾಡಿ ಇಟ್ಟಾಗ ರಾತ್ರಿ ಹೊತ್ತಿನಲ್ಲಿ ಭಗವಂತನ ಪ್ರೇರಣೆ ನೀರೇ ಇಲ್ಲದಂತಾಯಿತು. ಬಂದು ಯಜ್ಞಶಾಲೆಗೆ ಬಂದು ನೀರಿಟ್ಟಿದ್ರೆ ಕುಡಿದುಬಿಟ್ರು. ಬೆಳಿಗ್ಗೆ ಋತುಜರು ಕೇಳಿದ್ರು ಇದನ್ನು ಕುಡಿದದ್ದು ಯಾರು, ಕಾದ ಹೇಳಿದ ನಾನೇ ಕುಡಿದೆ. ಹಾಗಾದ್ರೆ ನೀನೇ ಗರ್ಭವನ್ನ ಹೊತ್ತಬೇಕಾಗುತ್ತೆ ಅಂದಾಗ ಚೆನ್ನಾಗಿ ಗಂಡತೆ ಗರ್ಭಧಾರಣೆ ಮಾಡಿದ, ಹೊಟ್ಟೆ ಸೀಳಿಕೊಂಡು ಮಗು ಬಂತು. ಹಾಲು ಯಾರು ಕುಡಿಸ್ತಾರೆ ಅಂದ್ರೆ ಮಾಂಭಾಕ್ಷತಿ ಅಂತ ಬೆರಳನ್ನ ಅಮೃತ ಸುರಿಯುವಂತ ಬೆರಳನ್ನ ಇಂದ್ರದೇವರು ಇಟ್ಟದ್ದಕ್ಕೆ, ಆ ಅಮೃತ ಕುಡಿದು ಬೆಳೆದದ್ದಕ್ಕೆ ಮಾಂಧಾತ ಮಹಾರಾಜ ಅಂತ ಹೇಳ್ತಾ ಇದ್ದಾರೆ. ಅಂತ ಮಾಂಧಾತ ಮಹಾರಾಜ ಆತನಿಗೆ ಗುರುಪುತ್ಸ ಇನ್ನೊಬ್ಬರು ಮುಚುಕುಂದ, ಮುಚುಕುಂದ ವರದ ಅಂತ ಹೇಳ್ತೇವೆ. ಮುಚುಕುಂದ ಮಹಾರಾಜನ ಕೃಷ್ಣ ಅನುಗ್ರಹ ಮಾಡಿದ ಅಂತ ಹೇಳ್ತೇವೆ. ಯಾರ ಮಗ ಮುಚುಕುಂದ? ಮಾಂಧಾತ ಮಹಾರಾಜನ ಮಗ ಅಂತ ಹೇಳ್ತಾ ಇದ್ದಾರೆ. ಇನ್ನ ಅದರಲ್ಲಿ ಪುರುಕುತ್ಸನ ಮಗ ಪ್ರಸದಸ್ಯು. ನಂತರ ಪ್ರಸದಸ್ಯು ತನ್ನ ಪತ್ನಿ ನರ್ಮದಾ ಎಂಬವಳಲ್ಲಿ ಸಂಭೂತ ಎಂಬ ಮಗನ ಪಡೆದರು. ಸಂಭೂತನ ಮಗ ಸುಧನ್ವ, ಸುಧನ್ವನಿಗೆ ತ್ರಿಧನ್ವ, ನಂತರ ಸುಧನ್ವನ ಮಗ ತೈಯಾರುಣ ಅಂತ ಹೇಳ್ತಾ ಇದ್ದಾರೆ. ತೈಯಾರುಣನಿಗೆ ಸತ್ಯವ್ರತ ಅಂತ ವಿಶೇಷವಾಗಿರತಕ್ಕಂತಹ ಹೆಸರು ಪಡ್ತಾ ಇದ್ದಾರೆ. ನಂತರ ಸತ್ಯವ್ರತನ ಮಕ್ಕಳು ವಿಶೇಷವಾಗಿ ಬೆಳೆದು ಬರ್ತಾ ಇದ್ದಾರೆ. ಆ ಸತ್ಯವ್ರತನೇ ಯಾರೋ ಅಲ್ಲ, ಶಂಕು ಅಂತ ಹೇಳ್ತಾ ಇದ್ದಾರೆ. ಮೂರು ಶಂಕುಗಳು, ಮೂರು ರೀತಿಯಾದ ಶಾಪವನ್ನ ಪಡೆದದ್ದರಿಂದ ತ್ರಿಶಂಕು ಅಂತ ಹೇಳ್ತಾರೆ. ಆದರೆ ತ್ರಿಶಂಕುವಿನ ಚರಿತ್ರೆಯಲ್ಲಿ ನಾವು ನೋಡಬೇಕಾಗಿದ್ದೇನು ಅಂದರೆ ವಿಶ್ವಾಮಿತ್ರರ ಸೇವೆ. ವಿಶ್ವಾಮಿತ್ರರ ಪತ್ನಿ ಪುತ್ರರನ್ನ ಕ್ಷಾಮ ಕಾಲದಲ್ಲಿ ಎಡಬಿಡದೆ ಸೇವಾ ಮಾಡಿದ್ದರಿಂದ ಗುರುಗಳ ಕರುಣೆ ಆಯಿತು, ಅಸಾಧ್ಯವಾದ್ದನ್ನ ಸಾಧಿಸಿಕೊಟ್ರು. ಇದನ್ನ ಹೇಳ್ತಾರೆ, ನಾವು ಎಲ್ಲೆಲ್ಲಿ ಏನು ಗ್ರಹಣ ಮಾಡಬೇಕಾದ್ರೂ ಮಾಡಬೇಕಲ್ವ. ತ್ರಿಶಂಕು ಅಂದ್ರೆ ಮೂರು ಶಾಪ ಪಡೆದ ಅಂತ ಅಷ್ಟು ಮಾತ್ರ ಸಾಕು. ಗುರುಗಳ ಸೇವಾ ಎಡಬಿಡದೆ ಮಾಡಿದ, ವಿಶ್ವಾಮಿತ್ರರಂತಹ ಮಹಾನುಭಾವರ ಅನುಗ್ರಹ ಪಡೆದ, ಅದಕ್ಕೆ ಗುರು ಕರುಣೆ ಆದರೆ ಏನು ಅಸಾಧ್ಯ ಅಂತ ಹೇಳ್ತಾರೆ. ಆ ರೀತಿಯಾಗಿರತಕ್ಕಂಥ ತ್ರಿಶಂಕು ಪ್ರಖ್ಯಾತರಾಗ್ತಾ ಇದ್ದಾರೆ. ತ್ರಿಶಂಕುವಿಗೆ ಸತ್ಯರಥ ಎಂಬ ಹೆಂಡತಿ, ನೋಡಿ ಅವರ ಪರಿಚಯ, ಯಾರ ಹೆಸರು ಯಾರ ಹೆಂಡತಿ ಹೆಸರು ನಮ್ಗೆ ಗೊತ್ತೇ ಇಲ್ಲ, ಯಾರ್ಯಾರೋ ಇರ್ತಾರೆ ಮಹಾನುಭಾವರು. ಸತ್ಯರಥ ಎಂಬ ಹೆಂಡತಿಯಲ್ಲಿ ಹರಿಶ್ಚಂದ್ರ ಅಂತ ಮಗ ಬರ್ತಾ ಇದ್ದಾನೆ. ಆತನಿಗೆ ಹರಿಶ್ಚಂದ್ರನಿಗೆ ಸೈಶಂಕವ ಅಂತ ಹೆಸರು. ನಂತರ ಹರಿಶ್ಚಂದ್ರನ ಮಗನೇ ರೋಹಿತ ಅಂತ ಹೇಳ್ತಾ ಇದ್ದಾರೆ. ರೋಹಿತನ ಮಗ ಹರಿತ, ಹರಿತನ ಮಗ ಚಂಚು ಅಂತ. ಚಂಚುವಿಗೆ ವಿಜಯ, ಸುದೇವ ಅಂತ ಇಬ್ಬರು ಮಕ್ಕಳಾಗ್ತಾ ಇದ್ದಾರೆ. ನಿದ್ದೆ ಬರ್ತಾ ಇದೇನೋ ಅಲ್ವಾ, ಪಟ್ಟಿ ಓದ್ತಾ ಇದ್ರೆ ಚೂರ್ಣನಕರಲ್ಲಿ ಹೇಳ್ತಾ ಇದ್ದಾರೆ. ಚಂಚುವಿಗೆ ವಿಜಯ, ಸುದೇವ ಅಂತ ಇಬ್ಬರು ಮಕ್ಕಳು. ನಂತರ ವಿಜಯನ ಮಗ ರುರುಕ ಅಂತ. ನಂತರ ರುರುಕನ ಕೇಳ್ತಾರೆ, ಈ ವಿಜಯನ ಮಗ ರುರುಕ ಅವರಂತ ಯಾರು ಭಗವಂತನ ಯಾರು ಚಿಂತನೆ ಮಾಡುತ್ತಾರೋ ಅವರೆಲ್ಲ ಒಳ್ಳೆ ಅಡ್ಮಿನಿಸ್ಟ್ರೇಟರ್ಸ್ ಆಗ್ಬಿಡ್ತಾರಂತೆ, ಅಷ್ಟು ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಂತರ ರುರುಕನ ಮಗ ವೃಕ, ವೃಕನಿಗೆ ಬಾಹು ಅಂತ ಮಗಳು ಮಕ್ಕಳು ತೋರ್ತಾ ಇದ್ದಾರೆ. ಬಾಹುರಾಜ ಆತನನ್ನ ಎಲ್ಲರೂ ಸೋಲಿಸಿಬಿಟ್ರು, ಸಾತ್ವಿಕನಾಗಿದ್ದ ಬಾಹುರಾಜ. ಬಾಹುವಿನ ಮಗ ಗರದೊಡನೆ ಬೆಳೆದ ಸಗರ, ಬಾಹುವಿನ ಮಗನೇ ಸಗರ ಅಂತ ಹೇಳ್ತಾ ಇದ್ದಾರೆ. ಸಗರನ್ನ ಅಂದ್ರೆ ಸಗರ ಒಳಗಿರುವಾಗಲೇನೆ ವಿಷ ಬೆರೆಸಿದಾಗ ವಿಷ ಪರಿಣಾಮ ಆಗದಂತೆ ಮಾಡಿದವರೇ ಔರ್ವ ಋಷಿಗಳು ಅಂತ ಹೇಳ್ತಾ ಇದ್ದಾರೆ. ಆ ಸಗರನೇ ವಿಶೇಷವಾಗಿ ಔರ್ವರಿಂದ ಆಗ್ನೇಯಾಸ್ತ್ರ ಪಡೆದು ಎಲ್ಲರನ್ನ ಗೆದ್ದು ತನ್ನ ತಂದೆಯ ರಾಜ್ಯವನ್ನ ತಾನು ವಶ ಮಾಡಿಕೊಂಡ ಅಂತ ಹೇಳ್ತಾ ಇದ್ದಾರೆ. ನಂತರ ಅದರಲ್ಲೂ ಕೂಡ ಹೇಳ್ತಾ ಇದ್ದಾರೆ, ಈ ಶಕ, ಯವನ, ಕಾಂಬೋಜ ಮೊದಲಾದ ಎಲ್ಲರೂ ಕೂಡ ಮೊದಲು ಕ್ಷತ್ರಿಯರೇ ಆಗಿದ್ರು. ಪಟ್ಟಿ ಕೊಡ್ತಾರೆ, ವಾರದ, ಕೋಲಿ ಸರ್ಪ, ಮನುಷ್ಯ, ದಾರ್ಜ್ಯ, ಚೋಲ ಮತ್ತು ಕೇರಳರು, ಇವರೆಲ್ಲರೂ ಕೂಡ ಕ್ಷತ್ರಿಯರೇ ಆಗಿದ್ರು. ಈ ಬಾಹುರಾಜನನ್ನ ಸೋಲಿಸಿದಾಗ ಈತನಿಗೆ ಸಿಟ್ಟು ಬಂದಿತ್ತು. ನಂತರ ಇವರೆಲ್ಲರನ್ನ ಸೋಲಿಸಿ ಅವರೆಲ್ಲರನ್ನ ವಿರೂಪರನ್ನಾಗಿ ಮಾಡಿದ್ರು. ಒಬ್ಬರಿಗೆ ಅರ್ಧ, ಒಬ್ಬರು ಹೀಗೆ ಹಾಗೆ ಎಲ್ಲ ಮಾಡಿ, ಅವರಷ್ಟೇ ಅಲ್ವಾ, ಇಲ್ಲಿ ಬಿಟ್ಟಿರ್ತಾರೆ, ಇಲ್ಲಿ ತೆಗೆದಿರ್ತಾರೆ, ಹೀಗೆಲ್ಲ ಮಾಡಿದ್ರು ಸಗರ ಮಹಾರಾಜ. ಆದ್ದರಿಂದ ಅವರೆಲ್ಲ ಬಂದ್ರು, ಮೇಚ್ಛರು ಅವರೆಲ್ಲ ಅಲ್ಲಿಂದ ಹುಟ್ಟಿಕೊಂಡು ಬಂದ್ರು ಅಂತ ಹೇಳ್ತಾ ಇದ್ದಾರೆ. ನಂತರ ಸಗರ ಮಹಾರಾಜ ಗೊತ್ತು ಚರಿತ್ರೆ, ಅಶ್ವಮೇಧ ಯಾಗವನ್ನ ಮಾಡಲಿಕ್ಕೆ ಹೊರಟಾಗ ಇಂದ್ರದೇವರು ಅಶ್ವವನ್ನು ತೆಗೆದುಕೊಂಡು ಹೋಗಿ ಕಪಿಲ ಮಹರ್ಷಿಗಳ ಆಶ್ರಮದಲ್ಲಿ ಕಟ್ಟಿದರೆ, ನಂತರ ಅರವತ್ತು ಸಾವಿರ ಅಂತ ಕೆಲವರು ಯಾರು ತಪ್ಪು ಹೇಳಿದ್ದಾರೆ. ಒಬ್ರು ಕೇಳಿದ್ರು ಅದೇನಾಗ್ತಾರೆ ಅರವತ್ತು ಸಾವಿರ ಅಂತ ಹೇಳ್ತೀರಾ, ಆರು ಸಾವಿರ ಅಲ್ವಾ ಅಂದ್ರು. ಇಲ್ಲ, 60,000 ಜನ ಮಕ್ಕಳು ಅಲ್ಲಿ ಹುಟ್ಟಿದ ರೀತಿ ಕೂಡ ಹೇಳ್ತಾರೆ. ವಿಶೇಷವಾಗಿ ಆಕೆ ಹಡೆದದ್ದು 60,000 ಜನ ಮಕ್ಕಳನ್ನು ಹಡೆದಿಲ್ಲ, ಒಂದೇ ಒಂದು ಪಿಂಡವನ್ನ ಹಡೆದದ್ದು ಸೋರೆಕಾಯಿಯಂತೆ. ಆ ಪಿಂಡದಲ್ಲಿ 60,000 ಬೀಜಗಳಿದ್ದವು, ಅವೆಲ್ಲ ಕತ್ತರಿಸಿ 60,000 ತುಪ್ಪದ ಗಡಿಗಗಳಲ್ಲಿಟ್ಟರೆ ಚೆಷ್ಟೂಬ್ ದೇವಿ ತರ ಎಲ್ಲರೂ ಬೆಳೆದರು. 60,000 ಜನ ಬಂದರು. ಇಬ್ಬರು ಹೆಣ್ಣಂದರಿಗೆ ಅವರು ಕೇಳುತ್ತಾರೆ, ನಿಮಗೆ 60,000 ಜನ ಬೇಕೋ ಒಬ್ಬ ಬೇಕೋ? ನೋಡಿ ಕೇಳಿದರೆ ಒಬ್ಬ ಆಕೆ 60,000 ಜನ ಬೇಕು ಅಂತ ಕೇಳ್ತಾರೆ, ಇನ್ನೊಬ್ಬ ಆಕೆ ವಂಶ ಬೆಳೆಸುವಂತ ಒಬ್ಬನಿದ್ರು ಸಾಕು ಅಂದು. ಆ ರೀತಿಯಾಗಿ ವಿಶೇಷವಾಗಿ ಅಸಮಂಜಸ ಅಂತ ಮಗ ಹುಟ್ಟಿದ. ನೋಡಿ ಹೆಸರೇ ಸಮಂಜಸನಲ್ಲ ಅಂತ. ಅಸಮಂಜಸ ಹುಟ್ಟಿದ ಕೂಡಲೇ ಎಲ್ಲರನ್ನ ಕೂಡ ಸಂಹಾರ ಮಾಡ್ತಾ ಇದ್ದ ಮಕ್ಕಳನ್ನ. ಕುತ್ತಿಗೆ ಹೆಚ್ಚಿಗೆ ಆ ಕರಿಯುವ ಮೇಲೆ ಹಾಕ್ತಾ ಇದ್ದ. ಕೊನೆಗೆ ನೋಡಿದ್ರು ಇವನನ್ನ ಹೊರಗೆ ಹಾಕಿಬಿಡಿ ಮಗನನ್ನ, ಇವ ಬೇಡ ಅಂದಾಗ ಆಗ ಎಲ್ಲ ಮಕ್ಕಳನ್ನ ಬದುಕಿಸಿಕೊಟ್ಟ. ಅಯ್ಯೋ ಆಶ್ಚರ್ಯ ಪಟ್ಟರೆ, ನಾನು ಇಲ್ಲಿ ಯೋಗಿ, ಸ್ವಲ್ಪ ಯೋಗಚರ್ಯ ಬರಟ್ಟವಾದರಿಂದ ಇಲ್ಲಿ ಹುಟ್ಟಿ ಬಂದೆ, ಮತ್ತು ನನಗೆ ಸಂಸಾರ ಬೇಡ, ನಾನು ಹೋಗ್ತೇನೆ, ಅದಕ್ಕೆ ನನ್ನ ಬಿಟ್ಟುಕೊಳ್ಳಿಕ್ಕೆ ಈಗ ಮಾಡಿದೆ, ನಾನು ಯಾರು ತೊಂದಿಲ್ಲ ತಗೊಳ್ಳಿ ಅಂತ ಅವರವ್ರ ಮಕ್ಕಳನ್ನ ಕೊಟ್ಟು ಹೊರಟು ಹೋಗಿಬಿಟ್ಟ. ಅಸಮಂಜಸನ ಮಗನೇ ಅಂಶುಮಂತ ಅಂತ ಬರ್ತಾ ಇದ್ದಾರೆ. ಆ ಅಂಶುಮಂತ ಕಪಿಲಕ್ಷಗಳ ಅಷ್ಟಮಕ್ಕೆ ಅಷ್ಟವನ್ನು ತೆಗೆದುಕೊಂಡು ಬರಲಿಕ್ಕೆ ಹೋದ 60,000 ಜನ ಸುಟ್ಟು ಬಿದ್ದಿದ್ರೆ ಅಲ್ಲಿಗೆ ಹೋಗಿ ಆ ಕುದುರೆಯನ್ನು ತಂದು ಯಜ್ಞ ಸಮಾಪನ ಮಾಡಿದಾಗ ಅಲ್ಲಿ ಕಪಿಲ ಮಹರ್ಷಿಗಳು ಹೇಳ್ತಾರೆ, ಭಗವಂತ ಹೇಳ್ತಾನೆ, ನಿನ್ನ ಪಿತೃಗಳೆಲ್ಲ ಬಿದ್ದಿದ್ದಾರೆ, ಗಂಗೆಯನ್ನು ಕರೆಕೊಂಡು ಬಂದರೆ ಸತ್ಪತಿ ಆಗುತ್ತೆ. ಅದಕ್ಕೆ ಪ್ರಯತ್ನ ಪಟ್ಟ, ಆಗಲಿಲ್ಲ. ಆತನ ಮಗ ದಿಲೀಪ, ಆತನಿಗೂ ಆಗಲಿಲ್ಲ. ಆತನ ಮಗ ಭರ ಭಗೀರಥ, ಭಗೀರಥ ವಿಶೇಷವಾಗಿ ಗಂಗೆಯನ್ನು ತಂದದ್ದು. ಇನ್ನೊಂದು ವಿಷಯ ಗೊತ್ತು, ದಿಲೀಪನ ಇನ್ನೊಂದು ಹೆಸರೇನು ಅಂದ್ರೆ ಖಟ್ವ ಅಂತ. ಮುಹೂರ್ತ ಕಾಲದಲ್ಲೇ ವಿಶೇಷವಾಗಿ ಭಗವಂತನ ಸನ್ನಿಧಾನ ಸೇರಿದ ಖಟ್ವಾಂಗ ರಾಜ ಯಾರೋ ಅಲ್ಲ, ಈ ಅಂಶುಮಂತನ ಮಗ ದಿಲೀಪ. ಇದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಈ ವಿಷಯ ಗೊತ್ತಿಲ್ಲ, ದಿಲೀಪ ಅಂತ ಗೊತ್ತು, ಅಲ್ಲಿ ಖಟ್ವಾಂಗ ಅಂತ ಗೊತ್ತು, ಖಟ್ವಾಂಗ ಎಲ್ಲಿ ಬಂದ ಯಾರು ಅಂತ ಗೊತ್ತಿಲ್ಲ. ದಿಲೀಪನಿಗೆ ಖಟ್ವಾಂಗ ಅಂತ ಹೆಸರು ಹೇಳ್ತಾ ಇದ್ದಾರೆ. ನಂತರ ಭಗೀರಥ ಭಾಗೀರಥಿಯನ್ನು ಕರ್ಕೊಂಡು ಬಂದ. ಭಗೀರಥನ ಮಗ ಶ್ರುತ ಅಂತ, ಶ್ರುತನ ಮಗ ನಾಭಾಗ, ನಾಭಾಗನ ಮಗ ಅಂಬರೀಷ. ಅದನ್ನು ಹೇಳ್ತಾ ಇದ್ದಾರೆ. ನಂತರ ಆತನ ಮಗ ಸಿಂಧುದ್ವೀಪ, ನಂತರ ಸಿಂಧುದ್ವೀಪನ ಮಗ ಅಯುತಾದಿತ, ಅಯುತಾದಿತನಿಗೆ ಋತುಪರ್ಣ ಎಂಬ ರಾಜ ಬರ್ತಾ ಇದ್ದಾನೆ. ಋತುಪರ್ಣಶ್ಚ ರಾಜರ್ಷೇಹೇ ಅಂತ ಬರುತ್ತಲ್ಲ, ಸ್ಮರಣೆ ಮಾಡಬೇಕು ಅಂತ ಅದನ್ನು ಹೇಳ್ತಾ ಇದ್ದಾರೆ. ಈತ ಅಕ್ಷಕ್ರೀಡೆಯಲ್ಲಿ ರಹಸ್ಯಗಳನ್ನು ಚೆನ್ನಾಗಿ ತಿಳ್ಕೊಂಡಿದ್ದ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಲನ ಸ್ನೇಹಿತ, ನಲನ ಸ್ನೇಹಿತ ಈತ. ಇನ್ನ ಈ ಋತುಪರ್ಣನ ಮಗ ಆರ್ತಪರ್ಣಿ ಅಂತ, ಆರ್ತಪರ್ಣಿಯ ಮಗ ಸುದಾಸ, ಸುದಾಸ ಮಾತನ ಮಗ ಸೌದಾಸ. ಈತನಿಗೆ ಕಲ್ಮಾಶಪಾದ ಮತ್ತು ಮಿತ್ರಸಹ ಅಂತ ಹೆಸರಿತ್ತು. ನಂತರ ಸೌದಾಸನ ಮಗ ಸರ್ವಕರ್ಮ ಅಂತ, ಸರ್ವಕರ್ಮನಿಗೆ ಅನರಣ್ಯ ಅಂತ ಮಗ ಬರ್ತಾ ಇದ್ದಾರೆ. ಇನ್ನ ಅನರಣ್ಯನ ಮಗ ನಿಘ್ನ ಅಂತ ಹೆಸರು ಹೇಳ್ತಾ ಇದ್ದಾರೆ. ನಿಘ್ನನಿಗೆ ಅನಮಿತ್ರ ರಘು ಅಂತ ಇಬ್ಬರು ಮಕ್ಕಳು ಬರ್ತಾ ಇದ್ದಾರೆ. ಇನ್ನ ಹೇಳ್ತಾ ಇದ್ದಾರೆ, ನಿಘ್ನನಿಗೆ ಅನಮಿತ್ರ ರಘು, ಆ ಅನಮಿತ್ರನಿಗೆ ದುಲಿದುಹ ಅಂತ ಮಗ ಬರ್ತಾ ಇದ್ದಾನೆ. ಇದು ನೋಡಿ ರಾಮಚಂದ್ರನ ವಂಶದ ವಿಸ್ತಾರವೆಲ್ಲವೂ ಕೂಡ. ಆ ದುಲಿದುಹನ ಮಗನೇ ದಿಲೀಪ, ಎರಡನೆಯ ದಿಲೀಪ, ಇನ್ನೊಬ್ಬ ದಿಲೀಪ. ಈತನೇ ರಾಮಚಂದ್ರನ ವೃದ್ಧ ಪ್ರಪಿತಾಮಹ. ದಿಲೀಪನಿಗೆ ಮತ್ತು ರಘು ಅಂತ ನೋಡಿ, ನಿಘ್ನನಿಗೆ ಹುಟ್ಟಿದ ಅನಮಿತ್ರ ರಘು ಬೇರೆ, ಆ ಅನಮಿತ್ರನ ಮಗ ದುಲಿದುಹ, ದುಲಿದುಹನ ಮಗ ದಿಲೀಪ, ದಿಲೀಪನಿಗೆ ಮತ್ತು ರಘು ಬಂದ, ಇನ್ನೊಬ್ಬ ರಘು. ಆ ರಘುವಿನ ಮಗನೇ ಅಜ ಅಂತ ಹೇಳ್ತಾ ಇದ್ದಾರೆ. ಅಜಮಹಾರಾಜ, ಅಜಮಹಾರಾಜನ ಮಗನೇ ದಶರಥ, ದಶರಥನ ಮಗನೇ ನಮ್ಮ ಶ್ರೀರಾಮಚಂದ್ರ. ರಾಮಚಂದ್ರನ ವಂಶ ಬಂತು. ರಾಮಚಂದ್ರನ ಮಗ ಕುಶ, ಕುಶನ ಮಗ ಗೊತ್ತಿಲ್ಲ ಅತಿಥಿ. ಕುಶನವರೆಗೆ ನಮ್ಗೆ ಗೊತ್ತು, ಲವಕುಶರವರೆಗೆ ಗೊತ್ತು, ಮುಂದಿನ ವಂಶವನ್ನು ಹೇಳ್ತಾ ಇದ್ದಾರೆ. ಕುಶನಿಗೆ ಅತಿಥಿ, ಅತಿಥಿಯ ಮಗನೇ ನಿಷಧ, ನಿಷಧನ ಮಗ ನಲ, ನಲನ ಮಗ ನಭ ಅಂತ ಬರ್ತಾ ಇದ್ದಾರೆ. ನಭನಿಗೆ ಪುಂಡರೀಕ ಅಂತ ಮಗ, ಪುಂಡರೀಕನ ಮಗ ಕ್ಷೇಮಧನ್ವ, ಕ್ಷೇಮಧನ್ವನಿಗೆ ದೇವಾನೀಕ ಅಂತ ಮಹಾಪ್ರತಾಪವಂತನಾದ ಮಗ ಹುಡ್ತಾ ಇದ್ದಾನೆ. ದೇವಾನೀಕನ ಮಗ ಅಹೀನಗು, ಅಹೀನಗುವಿನ ಮಗ ಸುಧನ್ವಾನ್, ಸುಧನ್ವಾನನಿಗೆ ಅನಲ ಅಂತ ಮಗ ಬರ್ತಾ ಇದ್ದಾನೆ. ಅನಲನ ಮಗ ಉತ್ಥ, ನೋಡಿ ಎಲ್ಲರೂ ಪರಮಾತ್ಮರು ಅಂತ ಹೇಳ್ತಾರೆ. ಸುಮ್ಮನೆ ಹೆಸರುಗಳೆಲ್ಲ ಮಹಾಜ್ಞಾನಿಗಳಾಗಿದ್ರು, ಅವರ ಹೆಸರು ನೆನೆದರೆ ಸಾಕು ಅಂತ ಹೇಳ್ತಾರೆ. ಇನ್ನ ಅನರ್ಣ ಮಗ ಉಕ್ಷ, ಉಕ್ಷನಿಗೆ ವಜ್ರನಾಭ, ವಜ್ರನಾಭನಿಗೆ ಶಂಖ, ನಂತರ ಆ ಶಂಖನಿಗೆ ಯುಷಿತಾಶ್ವ ಅಂತ ಹೇಳ್ತಾ ಇದ್ದಾರೆ. ಯುಷಿತಾಶ್ವ ಎಷ್ಟು ಗೊತ್ತೋ ಚರಿತ್ರೆ, ಚೂರು ಹೇಳಿಬಿಡುತ್ತೇನೆ, ಇಲ್ಲಿ ಚರಿತ್ರೆ ಇಲ್ಲ ಹೇಳಿಬಿಡುತ್ತೇನೆ. ಯುಷಿತಾಶ್ವ ಯಜ್ಞ ಯಾಗಾದಿಗಳನ್ನು ಮಾಡುವುದರಲ್ಲಿ, ದೇವರ ಪೂಜಾ ಮಾಡುವುದರಲ್ಲಿ ಅಷ್ಟೂ ಶ್ರದ್ಧೆ, ಇಡೀ ಪುರಾಣ ಪ್ರಪಂಚದಲ್ಲಿ ಪ್ರಸಿದ್ಧ ಯುಷಿತಾಶ್ವ. ಕೊನೆಗೆ ಎಷ್ಟು ಅಂದ್ರೆ ಆತ ಮಾಡುವ ಯಜ್ಞಕ್ಕೆ ಸಂತೋಷಪಟ್ಟು ಇಂದ್ರಾದಿ ದೇವತೆಗಳೇ, ಆತನ ಯಜ್ಞ ಇನ್ನ ಶುರುವಾಗಿರಲ್ಲ, ಯಜ್ಞದ ಎಲ್ಲ ಕಸಗೊಡುದು ಮಾಡಬೇಕಲ್ಲ, ನಾವು ಮಾಡುತ್ತೇವೆ ಅಂತ ದೇವತೆಗಳು ಬಂದು ಕಸಗೊಳಿತಾ ಇದ್ದಾರೆ. ಅಂಥ ಶ್ರದ್ಧಾವಂತ ಯುಷಿತಾಶ್ವ, ಅಂತರ್ಗತ ಭಗವದ್ ರೂಪ ಯುಷಿತಾಶ್ವ ಅಂತ ಅದು ಕೊಟ್ಟು ಮಾಡಿಸಿದ್ದು. ಆ ರೂಪವನ್ನು ಯಾರು ಸ್ಮರಣೆ ಮಾಡಿದರೆ ಅವರಿಗೂ ಜ್ಞಾನಯುಕ್ತ ಕರ್ಮಾನುಷ್ಠಾನದಲ್ಲಿ ಶ್ರದ್ಧಾ ಎಂಬುದು ಒಳ್ಳೆ ಕಿಸಿಲೊಡೆದು ಬರುತ್ತೆ. ನಂತರ ಯುಷಿತಾಶ್ವನ ಮಗ ಪುಷ್ಪ ಅಂತ ಹೇಳ್ತಾ ಇದ್ದಾರೆ. ನಂತರ ಅನೆ ವಜ್ರನಾಭ ಅಂತ ಹೇಳ್ತಾ ಇದ್ದಾರೆ. ವಜ್ರನಾಭನ ಮಗ ಶಂಖ, ಶಂಖನ ಹೆಸರೇ ಯುಷಿತಾಶ್ವ. ಇನ್ನ ಅವನ ಮಗನೇ ಪುಷ್ಪ ಅಂತ, ಪುಷ್ಪನ ಮಗನೇ ಅರ್ಥಸಿದ್ಧಿ, ಅರ್ಥಸಿದ್ಧಿಯ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರ, ಶೀಘ್ರನ ಮಗ ಮರು ಅಂತ ಹೇಳ್ತಾ ಇದ್ದಾರೆ. ಮರುವಿನ ಮಗ ಬೃಹತ್ ಬಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ನಲವು ದ್ವಾರೇವ ವಿಖ್ಯಾತವು, ಈ ಪುರಾಣ ಪ್ರಸಿದ್ಧರಾದಂಥ ಇಬ್ಬರು ನಲರಯ್ಯ ಯಾರು ಅಂದ್ರೆ ವೀರಸೇನನ ಮಗ ಒಬ್ಬ ನಲ, ಇಕ್ಷ್ವಾಕು ವಂಶೀಯನಾದ ನಿಷಧರಾಜನ ಮಗ ನಲ, ಇಬ್ಬರೇ ಇದ್ದಾರೆ ಅಂತ ತಿಳಿಸಿಕೊಟ್ಟು, ಇಕ್ಷ್ವಾಕು ವಂಶದಲ್ಲಿ ಪ್ರಧಾನರಾದಂಥ ಯಾರಿದ್ದಾರೋ ಅವರೆಲ್ಲರ ವಿಶೇಷವಾದ ಮಹಾತೇಜಸ್ವಿಗಳಾದಂಥ ಜ್ಞಾನಿಗಳ ಹೆಸರನ್ನು ಹೇಳಿದೆ. ಪಠನ್ ಸಮ್ಯಗಿಮಾನ್ ಸೃಷ್ಟಿ ಆದಿತ್ಯಸ್ಯ ವಿವಸ್ವತಃ ಶ್ರಾದ್ಧ ದೇವಸ್ಯ ದೇವಸ್ಯ ಪ್ರಜಾನಾಂ ಪುಷ್ಟಿದರ್ಶಕ. ಶ್ರಾದ್ಧದೇವ ಅಂತ ಕಲಿಸಿಕೊಂಡಿರ್ತಕ್ಕಂಥ ವೈವಸ್ವತ ಮನುಗಳ ವಿಶೇಷವಾಗಿರತಕ್ಕಂಥ ಈ ವಂಶಾವಳಿಯನ್ನು ಯಾರು ಕೇಳುತ್ತಾರೋ ಅವರಿಗೆ ಪ್ರಜಾವಾನೇದಿ ಸಾಯುಜ್ಯಂ ಆದಿತ್ಯಸ್ಯ ವಿವಸ್ವತಃ, ಸೂರ್ಯಲೋಕವನ್ನೇ ಪಡೆದು ಬಿಡುತ್ತಾನೆ. ವಿಪಾತ್ಮಾನ್ ವಿರಜಾಶ್ಚೈವ ಆಯುಷ್ಮಾನ್ ಭವತ್ಸತ, ಒಳ್ಳೆ ಆಯುಷ್ಯ ಪಾಪಗಳೆಲ್ಲ ಕರ್ಕೊಂಡು ಒಳ್ಳೆ ಧನ್ಯರಾಗ್ತಾರೆ. ಇದು ಏನು ಸಾಮಾನ್ಯವೋ, ರಾಮಚಂದ್ರ ಆ ವಂಶದಲ್ಲಿ ಹುಟ್ಟಿ ಬರಬೇಕು ಅಂತ ಸಂಕಲ್ಪ ಮಾಡಬೇಕಾದ್ರೆ ಅದೆಂಥ ವಂಶ ಆಗಿರಬೇಕು. ವಂಶದಲ್ಲಿ ಯಾರೊಬ್ಬರು ಕೂಡ ಚರಿತ್ರಹೀನರಿಲ್ಲ, ಎಲ್ಲರೂ ಒಳ್ಳೆಯವರಿದ್ದಾರೆ. ಅಂಥ ವಂಶವನ್ನ ಇಲ್ಲಿ ಸ್ಮರಣೆ ಮಾಡಿ ನಂತರ ಮುಂದೆ ಹೇಳತಕ್ಕಂಥದ್ದು ಪ್ರಧಾನವಾಗಿ ನಾವು ಕೇಳಲೇಬೇಕಾಗಿದ್ದು ಶ್ರಾದ್ಧದ ವಿಚಾರ, ಶ್ರಾದ್ಧಕಲ್ಪ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನಮಗೆ ಗೊತ್ತಿಲ್ಲದ ವಿಷಯಗಳು ತುಂಬಾ ಬರುತ್ತೆ. ಶ್ರಾದ್ಧದಲ್ಲಿ ಯಾವ ಯಾವ ದೇವತೆಗಳು ಬರ್ತಾರೆ ಗೊತ್ತು ನಮಗೆ, ಪಿತೃದೇವತೆಗಳು ವಿಶ್ವದೇವತೆಗಳು ಬರ್ತಾರೆ ಅಂತ ಹೇಳ್ತೀವಿ. ಪಿತೃದೇವತೆಗಳು ಅಂತ ಹೆಸರು ಕೊಟ್ಟಿದ್ದೀರಾ, ಯಾರ್ಯಾರು ಬರ್ತಾರೆ ಗೊತ್ತು? ಪಿತೃದೇವತೆಗಳಲ್ಲಿ ಎಷ್ಟು ಗಣಗಳಿವೆ, ಯಾವ ಯಾವ ಗಣಗಳು ಯಾರ್ಯಾರು ಶ್ರಾದ್ಧ ಮಾಡಿದಾಗೆ ಹೋಗ್ತಾರೆ, ಬ್ರಾಹ್ಮಣರಿಗೆ ಬರತಕ್ಕಂಥ ಪಿತೃಗಣಗಳ ಹೆಸರು ಗೊತ್ತೋ, ಕ್ಷತ್ರಿಯರಿಗೆ ಬರತಕ್ಕಂಥ ಪಿತೃಗಣಗಳ ಹೆಸರು ಗೊತ್ತೋ? ಗೊತ್ತಿಲ್ಲ. ಅವೆಲ್ಲ ಪರಿಚಯ ಮಾಡುತ್ತಾರೆ. ಭೂಮಿಯ ಮೇಲೆ ಅನೇಕ ವಂಶಗಳು ಬೆಳೆದು ಬಂದದ್ದೇ ಪಿತೃಗಳಿಂದ. ಅವರು ಒಬ್ಬೊಬ್ಬರು ಒಂದೊಂದು ಮಗಳನ್ನ ತಮ್ಮ ಮಾನಸ ಪುತ್ರಿಯನ್ನ ಕೊಟ್ಟದ್ದಕ್ಕೆ ಆ ಪುತ್ರಿಯಿಂದ ಬೆಳೆದು ಬಂದಂತಹ ವಂಶಗಳೇ ತುಂಬಾ ಬೆಳೆದು ಬಂದವು. ಆ ವಂಶವೇ ವಿಶೇಷವಾದ ಕೃಷ್ಣನ ವಂಶವೂ ಹೌದು, ಆದ ಮೇಲೆ ಪಾಂಡವರ ವಂಶವು, ಎಲ್ಲವೂ ಕೂಡ ಪಿತೃಗಳಿಂದ ಬಂದ, ಆ ಹೆಣ್ಣು ಮಕ್ಕಳಿಂದ ಬಂದ ವಂಶಗಳೇ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಈ ಶ್ರಾದ್ಧಕಲ್ಪವನ್ನ ತುಂಬಾ ಚೆನ್ನಾಗಿ ವಿಸ್ತಾರ ಮಾಡ್ತಾ ಇದ್ದಾರೆ. ಶ್ರಾದ್ಧಕಲ್ಪ ಜೀವನದಲ್ಲಿ ಒಮ್ಮೆ ಆದರೂ ಕೇಳಬೇಕಂತ, ಕೇಳಿದರೆ ಪಿತೃಗಳ ಅನುಗ್ರಹ ಪರಮಾನುಗ್ರಹ ಆಗಿಬಿಡುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಎಂಬಲ್ಲಿ ಶ್ರೀಕೃಷ್ಣ ನಮಸ್ತು. ನಾಳೆ ನಾಳೆ ಮಾಮೂಲಿ ಅಲ್ವಾ, ಯಾವತ್ತು ಒಮ್ಮೆ ಶನಿವಾರ.